ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರುರಭಿಷ್ಟ ಆಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ ಮಾನದೋನಃ ಜಯಶ್ಚಜೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾರಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯಶ್ಚಜೋ ಅಕ್ಷೀಣ ಸುಖಾತ್ಮಬಿಂಬ ಸೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮ ಜಯತ್ಯ ಸಂಖ್ಯೋರ್ಬಲಾಂಬುಪೂರೋ ಗುಣೋಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತ್ತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಕ್ಕೆ ಪ್ರಳಯಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳೋದು ಆದರದಿ ಕೇಳುವುದು ಸರ್ವಪ್ರತೀಕ ಸಂಧಿಯಲ್ಲಿ ನಾವು 12th, 13th, 14th, 15th, 16th ಪದ್ಯಗಳನ್ನ ನೋಡಿದ್ದೀವಿ. ಈ ನಾಲ್ಕು ಪದ್ಯಗಳು ಬೇಸಿಕಲಿ ಇಲ್ಲಿ ಹೇಳುವ ವಿಷಯಗಳು ನೋಡಿದ್ದೀವಿ. ಏನಂದ್ರೆ ನಾನು ನನ್ನದು ಅಂತ ಇರಬಾರ್ದು. ಹೇಗೆ ಒಂದು ಒಂದು ಹಾಲಿರುತ್ತೆ, ಹಾಲಲ್ಲಿ ಒಂದು ಡ್ರಾಪ್ ಒಂದು ಪಾಯ್ಸನ್ ಹಾಕಿದ್ರು, ಒಂದು ಎರಡು ಡ್ರಾಪ್ ಪಾಯ್ಸನ್ ಹಾಕಿದ್ನು ಇಡೀ ಹಾಲು ಹೇಗೆ ವ್ಯರ್ಥ ಆಗ್ಬಿಡತ್ತೋ, ಹಾಗೇನೆ ನಾವು ಮಾಡುವಂತ ಕರ್ಮಗಳು, ಆ ಕರ್ಮಗಳು ಹೊರಗಿಂದ ನೋಡುವಾಗ ಎಲ್ಲವೂ ಒಳ್ಳೆ ಕರ್ಮಗಳಾಗೇ ಇರುತ್ತೆ. ಆ ಒಳ್ಳೆ ಕರ್ಮಗಳಾಗಿ ಇದ್ರನ್ನು ಅಪ್ರಯೋಜಕ ಆಗಿಬಿಡತ್ತೆ. ಯಾಕೆಂದ್ರೆ ನಾನು ನನ್ನದು ಅಂತ ಬಂದ್ಬಿಟ್ರೆ ಎಲ್ಲವೂ ಫಲವೇ ಇಲ್ಲ ಅಂತಾನೆ ಹೇಳ್ತಾರೆ. ಮಾಡಿದ್ರೆ ಏನು ಫಲ, ಏನು ಫಲ, ಫಲವೇನು ಫಲವೇನು ಅಂದ್ರೆ ಆ ಫಲವೇನು ಅಂತ ಇಲ್ಲಿ ಕೇಳುವ ಮೂಲಕವಾಗ ನಮ್ಗೆ ಒಂದು ಡೌಟ್, ಇಲ್ಲಿ ಕೆಲವು ಡೌಟ್ಸ್ ಬರುತ್ತೆ. ಏನಂದ್ರೆ ಫಸ್ಟ್ ನಾವು ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ ನಾವು ಮಾಡುವಂತ ಕೆಲಸಗಳು ತಗೊಂಡ್ರೆ ನಾನು ನೋಡ್ತಾ ಇದ್ದೀನಿ, ನಾನ್ ದೇವರ ದರ್ಶನ ನನ್ನ ಕಣ್ಣಿಂದ ಆಯ್ತು, ನಾನೇ ನೋಡ್ತೀನಿ, ನನ್ಗೆ ಸಂತೋಷ ಆಯ್ತು, ಇದು ನಮ್ಗೆ ಸಹಜವಾಗೇ ಬರುತ್ತೆ. ಬರುತ್ತೆ ಒಂದೊಂದ್ ಸತಿ ನಾವು ನೋಡುವಾಗ್ಲ ದೇವರು ನನ್ ಕಣ ದೇವ್ರು ನೋಡ್ತಾ ಇದ್ದಾನ, ನಾನು ಅವ್ನು ನೋಡ್, ಇದು ಬರೋದು ಇಲ್ಲ, ಅಷ್ಟು ಸುಲಭವಾಗಿ ಬರೋದಿಲ್ಲ, ಕೆಲವೊಮ್ಮೆ ಬರುತ್ತೆ. ಅಂದ್ರೆ ನಾವು ಮಾಡುವಂತದ್ದು ಎಲ್ಲವೂ ವ್ಯರ್ಥ ಆಗ್ಬಿಡತ್ತ, ಏನು ಫಲ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಅಂದ್ರೆ ಇದು ಅಗೇನ್ ಇಲ್ಲಿನ ತಾರತಮ್ಯ ಕ್ರಮ ಪ್ರಕಾರವೇ ಹೋಗುತ್ತೆ. ಎಷ್ಟು ನಾವು ಅಭಿಮಾನ, ಇದಕ್ಕೆ ಮುಖ್ಯವಾಗಿ ದ ಅಟ್ಯಾಚ್ಮೆಂಟ್ ನಮ್ಗೆ ಇಟ್ ಡಿಟರ್ಮಿನ್ಸ್ ದ ಅಮೌಂಟ್ ಆಫ್ ಅಟ್ಯಾಚ್ಮೆಂಟ್ ವಿ ಹಾವ್, ಆ ಅಟ್ಯಾಚ್ಮೆಂಟ್ ಇಂದ ನಾವು ಮಾಡುವಂತ ಕಾರ್ಯಗಳು, ಸೊ ದಟ್ ಡಿಟರ್ಮಿನ್ಸ್ ಪ್ರಯೋಜನ ಏನು 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 ಫಲ ಇಲ್ಲ ಅಂದ್ರೆ ದಟ್ಸ್ ವಾಟ್ ಇಟ್ ಮೀನ್ಸ್. ಸೊ ನಾವು ಮಾಡುವಂತ ಕಾರ್ಯಗಳಿಗೆ ಪೂರ್ತಿ ಫಲ ಬರಬೇಕಂದ್ರೆ ಮೆಲ್ಲ ನಾವು ದೇವರೇ ಮಾಡಿಸ್ತಾನ ಅಂಬೋ ಒಂದು ತಿಳುವಳಿಕೆ ಬೇಕು ಅಂಬೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳುವಾಗ ಮೇಲಿಂದ ಮೇಲೆ ನೋಡುವಾಗ 14th ಪದ್ಯದಲ್ಲಿ ತೀರ್ಥಕ್ಷೇತ್ರಗಳು ಚರಿಸಿದರೆ ಏನು ಪಾತ ಅದು ನೋಡಿದ್ದೀನಿ. ಆಮೇಲೆ 15th ಅಲ್ಲಿ ಬರುವಾಗ ಅದನ್ನ ಸ್ಪಷ್ಟೀಕರಣ ಮಾಡ್ತಾರೆ, ಕಂಡ ನೀರೋಳು ಮುಳುಗಿ ದೇಹವ ದಂಡಿಸಿದರ ಫಲವೇನು ಅಂತ. ಕಂಡ ನೀರಲ್ಲಿ ಅಂದ್ರೆ ನಾವು ಏನೇನು ನಾವು ನಮ್ಗೆ ನಾವು ನೋಡ್ತೀವ ಕಂಡ ನೀರು ಅಂತಾನು ಆಗತ್ತೆ. ಇನ್ನೊಂದು ಕಂಡ ನೀರು ಅಂದ್ರೆ ಶಾಸ್ತ್ರದಲ್ಲಿ ಕಂಡಿರುವಂತದ್ದು ಏನೇನು ನೋಡ್ತೇವೆ, ಇಲ್ಲಿ ಹೋಗಿ ಗೋಮತಿ ಸ್ನಾನ ಮಾಡುವ ಮೂಲಕವಾಗೆ ನಮ್ಗೆ ಬಂದು ಒಂದೊಂದು ನದಿ ತಾರತಮ್ಯ ಹೇಳುವಾಗ ಒಂದೊಂದು ನದಿಯಲ್ಲಿ ಸ್ನಾನ ಮಾಡುವ ಮೂಲಕವಾಗ ಎಷ್ಟು ದಿವಸಗಳು ಉಪವಾಸ ಮಾಡಿದ ಫಲಗಳು ಸಿಕ್ಕತ್ತೆ ಅಂತ ಹೇಳ್ತಾರ. ಅದೇ ಸಾಳಿಗ್ರಾಮದ ಆ ಒಂದು ನೀರನ್ನ ಸಾಳಿಗ್ರಾಮದಲ್ಲಿ ಎಲ್ಲ ಪೂಜೆ ಪಾಂತವಾಗಿ ಮಾಡಿ ಆ ಸಾಳಿಗ್ರಾಮ ತೀರ್ಥವನ್ನ ಸ್ವೀಕಾರ ಮಾಡಿದಾಗ 12 ವರ್ಷ ತಿಳಿದು ಮಾಡಿದಾಗ 12 ವರ್ಷ ಉಪವಾಸ ಮಾಡಿದ ಪುಣ್ಯವೇ ಬಂದ್ಬಿಡತ್ತ ಅಂತ ಹೇಳ್ತಾರೆ. ಸೊ ದಿನಾಗ್ಲೂ ತೀರ್ಥ ತಗೊಳ್ತಾ ಬಂದ್ರೆ ಇಡೀ ಜೀವನಕ್ಕೆ ಅದೇ ಆಗ್ಬಿಡತ್ತೆ, ಎಲ್ಲ ಉಪವಾಸ ಮಾಡಿದಂತ ಫಲ ಬರುತ್ತೆ. ಹೀಗೆಲ್ಲ ಬರುತ್ತಲ್ಲ, ಸೊ ಅದನ್ನ ತಿಳ್ಕೊಂಡು ಕಂಡ ನೀರು ಎಲ್ಲೆಲ್ಲಿ ಶಾಸ್ತ್ರದಲ್ಲಿ ಯಾವ ಯಾವ ರೀತಿಯಾಗಿ ಹೇಳಿದಾರೋ ಅದು ಎಲ್ಲವನ್ನು ತಿಳ್ಕೊಂಡು ಆ ನೀರಲ್ಲಿ ಮುಳುಗಿ ದೇಹ ದಂಡಿಸೋದು ಅಂದ್ರೆ ಎಲ್ಲವೂ ನಾವು ವಿಹಿತವಾಗಿ ಮಾಡುವಂತ ಕರ್ಮಗಳನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಏನೇನು ಉಪವಾಸ ಚಾತುರ್ಮಾಸೆ ಮಾಡ್ತೀವಿ, ಏಕಾದಶಿ ಮಾಡ್ತೀವಿ, ಮುಂತಾದ ಎಲ್ಲವೂ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಹೇಳ್ತಾರ ಅದು ದೇಹ ದಂಡನ ಕೊಡ್ತಾ ಇದ್ವಿ ದೇಹಕ್ಕೆ, ಇದು ನೀನು ತಗೋಬಾರ್ದು, ಇದು ತಗೋಬಾರ್ದು, ಅದು ತಗೋಬಾರ್ದು, ಇಷ್ಟು ಹೊತ್ತಿಗೆ ಊಟ ಮಾಡಬೇಕು, ಇವತ್ತು ಉಪವಾಸ ನಿನಗೆ ಅಂತ ದೇಹಕ್ಕೆ ಪೀಡೆ ಕೊಡ್ತೀವಿ ನಾವು. ದಂಡಿಸ ಫಲವೇನು ಅಂತ ಕೇಳ್ತಾ ಇದ್ದಾರೆ, ಇದಕ್ಕೆ ಫಲವೂ ಇಲ್ಲ, ಇದಕ್ಕೆ ಏನು ಫಲ ಅಂತ ಕೇಳ್ತಾರೆ. ಆಮೇಲೆ ದಂಡ ಕಮಂಡಲಗಳನ್ನ ಧರಿಸಿ ಯತಿ ಎಂದು ಎನಿಸಿದ ಫಲವೇನು. ಇಲ್ಲಿ ಏನ್ ಹೇಳ್ತಾ ಇದೆ, ಯತಿ ಅಂದ್ರೆ ಆ ತುರಿಯಾಶ್ರಮ, ತುರಿಯಾಶ್ರಮ ಎಲ್ಲವನ್ನೂ ಬಿಟ್ಟು ಸರ್ವ ಸಂಗತಿಯಾಗಿ. ಯತಿಯಾಶ್ರಮ ಅಂದ್ರ ಎಲ್ಲದ ಸಂಘವನ್ನೂ ಬಿಡಬೇಕು, ವಿಷಯದ ಸಂಘ ಬಿಡಬೇಕು, ಆಮೇಲೆ ಆ ಶರೀರ, ಇಂದ್ರಿಯ, ಮನಸ್ಸು ಎಲ್ಲದ ಸಂಘವನ್ನು ಬಿಟ್ಟು ದೇವರಲ್ಲೇ ಇರಬೇಕು ಮನಸ್ಸು. ಅದು ಇಲ್ಲದೆ ಮಾಡುವಂಥದ್ದು ದಂಡ ಕಮಂಡಲಗಳನ್ನ ಧರಿಸಿ ಯತಿ ಎಂದೆನಿಸಿದರ ಫಲವೇನು ಅಂದ್ರೆ, ಅವಾಗ ಎಲ್ಲಿ ಯಾವ ಫಲವೇನು, ಫಲ ಇಲ್ಲ ಫಲ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಫಲ ಬರ್ಲಕ್ಕೆ ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಏನು ಮಾಡಿದ್ರೆ ಏನು ನಾವು ಮಾಡುವಂತ ನಿತ್ಯದಲ್ಲಿ ಮಾಡುವಂತ ಕ್ರಿಯೆಗಳು ಎಲ್ಲವೂ ಫಲ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಫಲ ಯಾವಾಗ ಬರುತ್ತೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಎರಡು ಇಲ್ಲಿ ಹೇಳ್ತಾರೆ. ಅಲ್ಲಿ ಏನ್ ಹೇಳ್ತಾ ಅಂದ್ರೆ ಅಂಡಜಾಧಿಪನ, ಅಂಡಜಾಧಿಪನ ಅಂತ ಇಲ್ಲಿ ಹೇಳುವಾಗ ಅಂಡ 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 ಅಂದ್ರೆ ಅಂಡನೆ, ಅಂಡ ಅಂದ್ರೆ ಮೊಟ್ಟೆ, ಎಗ್. ಅಂಡ ಅಂಡದಿಂದ ಬರುವಂತದ್ದು, ಒಂದೊಂದು ಅಂಡದಿಂದ ಬರುವಂತದ್ದು, ಅಂಡದಿಂದ ಬರುವಂತ ಆ ಪಕ್ಷಿಗಳು, ಆ ಪಕ್ಷಿ ಅಂಡಜ ಅಂದ್ರೆ ಪಕ್ಷಿಗಳು ಅಂತ ಅರ್ಥ. ಪಕ್ಷಿಗಳಿಗೆ ಅಧಿಪ, ಅಧಿಪ ಅಂದ್ರೆ ಪಕ್ಷಿರಾಜ, ಪಕ್ಷಿರಾಜನಾದಂತ ಗರುಡ. ಅಂಡಜಾಧಿಪನ ಅಂಡಜಾಧಿಪ ಅಂಶಗನ, ಅಂಶಗನ ಅಂಶಗನ ಅಂಶ ಅಂದ್ರೆ, ಅಂಶ ಅಂದ್ರೆ ಭುಜಗಳು, ಆ ಭುಜದಲ್ಲಿ ಅಂದ್ರೆ ಗರುಡ ಧ್ವಜ, ಗರುಡನ ಗರುಡನ ಭುಜದಲ್ಲಿ ಗ ಚಲಿಸುವವನು, ಗರುಡದ ಗರುಡಾರೂಢನಾದಂತ ಭಗವಂತ. ಸೊ ಇಲ್ಲಿ ಗರುಡಾರೂಢನಾದಂತ ಭಗವಂತ ಅಂತ ವಿಶೇಷವಾಗಿ ಒಂದು ಗರುಡಾರೂಢನಾದಂತ ಭಗವಂತ ಇಲ್ಲಿ ಯಾಕೆ ವಿಶೇಷ ಇಲ್ಲಿ ಬರುತ್ತೆ, ಅದನ್ನ ಯಾಕೆ ಇಲ್ಲಿ ಹೇಳಬೇಕು ಅಂದ್ರೆ, ಆ ಗರುಡ ಅಂಬುದು ನಮ್ಗೆ ಎರಡಕ್ಕೆ ಸಂಕೇತ. ಗರುಡ ಅಂಬುದು ಧ್ಯಾನಕ್ಕೆ, ಧ್ಯಾನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಈ ಪದ್ಯದಲ್ಲಿನ ಒಂದೊಂದು ಭಗವಂತನ ರೂಪ, ಭಗವಂತನ ಚಿಂತನೆ ಮಾಡಬೇಕು ಅಂದ್ರೆ ಗರುಡ ಧ್ವಜ, ಆ ಗರುಡನಲ್ಲಿ ಆ ಗರುಡ ವಾಹನ, ಗರುಡನನ್ನ ವಾಹನವಾಗಿ, ಗರುಡ ವಾಹನ ಅಂತ ದೇವರನ್ನ ಚಿಂತನೆ ಮಾಡುವ ಕ್ರಮ ಹೇಳ್ತಾರೆ. ಗರುಡ ವಾಹನ, ಗರುಡ ಏನ್ ಮಾಡುತ್ತಾನ, ಗರುಡ ಆಕಾಶದಲ್ಲಿ ಸಂಚರಿಸುತ್ತಾ ಇರ್ತಾನೆ. ಸೊ ಆ ಗರುಡನ ಮೇಲೆ ಗರುಡನನ್ನ ವಾಹನವಾಗಿ ಭಗವಂತ ಮಾಡ್ಕೊಂಡಿದ್ದಾನೆ. ಹಾಗೇನೆ ನಮ್ಮ ಆಕಾಶ, ಹೃದಯ ಆಕಾಶ, ದಟ್ ಈಸ್ ವಾಟ್ ಈಸ್ ಮುಖ್ಯ. ಇಲ್ಲಿ ಹೇಳುವಂತದ್ದು ಹೊರಗಿನ ಬಾಹ್ಯ ಕರ್ಮಗಳು ಮಾಡ್ತೀವಿ, ಹಿತ ಕರ್ಮಗಳನ್ನು ಮಾಡ್ತೀವಿ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನಮ್ಮ ಮನಸ್ಸು, ನಮ್ಮ ಆಕಾಶ, ಆ ಹೃದಯಾಕಾಶದಲ್ಲಿ ಏನು ಚಿಂತನೆ ಇರ್ಬೇಕು, ಕರ್ಮ ಮಾಡುವಾಗ ಏನು ಚಿಂತನೆ ಇರಬೇಕು ಅಂದ್ರೆ ಆ ಗರುಡ ವಾಹನನಾದಂತ ಭಗವಂತ. ಗರುಡ ಅಂಬುದು ಇನ್ನೊಂದು ಏನಾಗುತ್ತೆ, ಗರುಡ ಅಂದ್ರೆ ಆಕಾಶ, ಹೃದಯ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ಬೇಕು, ನಾವು ಹೃದಯ ಕಮಲದಲ್ಲಿ ಹೃದಯ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ಬೇಕು. ಅಂದ್ರೆ ಇನ್ನೊಂದು ಏನು ಅಂದ್ರೆ ಗರುಡ ಅಂಬುದು ನಮಗೆ ವೇದಗಳಿಗೆ, ಸಾಮವೇದ ಅಂತಾನೆ ಹೇಳ್ತೇವೆ, ಅಂದ್ರೆ ಎಲ್ಲದಕ್ಕೇನೋ ಸ್ವರ ವರ್ಣಗಳು ಎಲ್ಲದಿಂದಲೂ ಪ್ರತಿಪಾದ್ಯನಾದಂತ ಆ ವೇದ ಪ್ರತಿಪಾದ್ಯನ ಅಂದ್ರೆ ಇನ್ನ ಕಾಡ ದೇವರ ಮೇಲೆ ಮನಸ್ಸಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಪೂಜೆ ಮಾಡಿದ್ವಿ, ಏನು ನಾಗಪಂಚಮಿ, ನಾಗ ಚೌತಿ, ಹೋಗಿ ಎಲ್ಲ ಕಡೆನು ನೋಡಿದ್ರೆ ನಮ್ಮ 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 ನಮ್ಮಲ್ಲಿ ನಮ್ಮವರೇ ಮಾಡುವುದನ್ನು ನೋಡಿದ್ರೆ ಅದು ತುಂಬಾ ವಿಚಿತ್ರವಾಗಿ ಎಲ್ಲರೂ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವರು ತಕೊಳ್ಳೋದು, ಅವ್ರು ಫಾರ್ ಎಕ್ಸಾಂಪಲ್ ಈ ಪೂಜೆನೆ ತಕೊಳ್ಳೋಣ, ಒಂದು ಎಕ್ಸಾಂಪಲ್ಗೆ ಆ ಗರುಡ ಪಂಚಮಿ, ನಾಗ ಚೌತಿ, ಗರುಡ ಪಂಚಮಿ ಪೂಜೆಯಲ್ಲಿ ಮಾಡುವಾಗ ನಾವು ಮಾಡುವಂತದ್ದು ಯಾವುದಕ್ಕೆ ಮಾಡ್ತಾ ಇದ್ದೀವಿ, ಬರೀ ಒಂದು ನಾಗ ಗರುಡ ಒಂದು ಸರ್ಪಗಳಿಗೇನು ಮಾಡುವಂತ ಪೂಜೆ ಇಲ್ಲ, ನಾಗ ಅಂತ ಪೂಜೆ ಮಾಡ್ತೀವಿ. ಏನಂದ್ರೆ ಆ ನಾಗ ಅಂಬೋ ಶಬ್ದಕ್ಕೆ ಚಲನೆಯನ್ನ, ಪ್ರಾಣಶಕ್ತಿಯನ್ನ ನಮ್ಮಲ್ಲಿ ಇರುವಂತ ಈ ಪ್ರಾಣಶಕ್ತಿ, ಇವಾಗ ಕುಂಡಲಿನಿ ಶಕ್ತಿ ಮೇಲಕ್ಕೆ ಬರಬೇಕು. ಮೇಲಕ್ಕೆ ಬಂದು ಎಲ್ಲಿ ಪೂಜೆ ಅಂದ್ರೆ ಹೃದಯಾಕಾಶದಲ್ಲಿ ಪೂಜೆ ಮಾಡಬೇಕು. ಅದು ಅದು ನಮ್ಗೆ ಗರುಡ ಪಂಚಮಿಯ ವಿಶೇಷವಾಗಿ ಆ ಪೂಜೆ ಮಾಡ್ತೀವಿ ನಾವು. ಇಲ್ಲಿ ಅದು ಹೇಗಿರಬೇಕು ಅಂದ್ರೆ ವೇದಕ್ಕೆ ಅನುಗುಣವಾಗಿ, ವೇದದಲ್ಲಿ ಭಗವಂತನನ್ನ ಹೇಗೆ ತಿಳಿಸಿಕೊಟ್ಟಿದ್ದಾರೋ ಅದಕ್ಕೆ ಅನುಗುಣವಾಗಿ. ಸೊ ಅಂಡಜಾಧಿಪನ ಅಂಶಗನ, ಅಲ್ಲಿಂದ ಅವನ ಮನೆ ಮನೆಗಳಲ್ಲಿ ಚರಿಸುವನು ಅಂತ ಅಲ್ಲಿ ಬಂತಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಅಂಡಜಾಧಿಪನ ಅಂಶಗನ ಪದ ಪುಂಡರೀಕದಿ ಮನವ ಅಹರ್ನಿಷಿ ಅಂತ ಹೇಳುವಾಗ ಅವನ ಅಂದ್ರೆ ಇವಾಗ ಏನ್ ಬಂತು, ಗರುಡ ವಾಹನನಾದಂತ ಆ ಭಗವಂತನ ಪಾದದಲ್ಲಿ ಮನಸ್ಸನ್ನ ನಿಲ್ಲಿಸಬೇಕು. ಅದಕ್ಕೆ ಏನ್ ಹೇಳ್ತಾ ಇದ್ರೆ ಪಾದ, ಅವನ ಪಾದ, ಆ ಪಾದ ಹೇಗಿದೆ ಅಂತ ಚಿಂತನೆ ಮಾಡಿ ಅಂತಾರೆ. ಆ ಪಾದ ಪುಂಡರೀಕದಿ, ಆ ಒಂದು ಅಬಾಧ ಪುಂಡರೀಕ. ಪುಂಡರೀಕ ಅಂದ್ರೆ ತಾವರೆ, ಪುಂಡರೀಕಾಕ್ಷ ಅಂತ ಹೇಳ್ತೀವಲ್ಲ ತಾವರೆ, ಆ ಪುಂಡರಿ ಪದ ಪುಂಡರೀಕದಿ ಮನವ ಮನಸ್ಸು ಎಲ್ಲಿ ಇರಬೇಕು, ಗರುಡ ಅಂದ್ರೆ ದೇವರ ಪಾದ ಅಂತ ಹೇಳಿದ್ರು ಅದನ್ನ ಸ್ಪೆಷಲ್ ಮಾಡ್ತದೆ. ದೇವರ ಪಾದ ಅಂದ್ರೆ ದೇವರೆಂಬೋ ಕಾನ್ಸೆಪ್ಟೇ ಇಲ್ಲದ್ರೆ ಏನ್ ಮಾಡೋದು. ದೇವರೆಂಬೋ ಕಾನ್ಸೆಪ್ಟ್ ನಮ್ಗೆ ವೇದಕ್ಕೆ ಅನುಗುಣವಾಗಿ, ವೇದಕ್ಕೆ ಅನುಗುಣವಾಗಿ ಇರಬೇಕು, ಆ ಯುಕ್ತಿಯಿಂದ ಕೂಡಿದಂತೆ ಇರಬೇಕು. ಸೊ ಧ್ಯಾನದಲ್ಲಿ, ಸೊ ಹೊರಗಡೆ ಒಳಗಡೆ ಧ್ಯಾನ ಮನಸ್ಸು ಇಂಪಾರ್ಟೆಂಟ್ ಆಗುತ್ತಾ. ಆ ಪಾದ ದೇವರ ಪಾದ ಚಿಂತನೆ ಬರುವಾಗ ಆ ಪಾದ ಅಂತ ನಾವು ಬರೀ ನಮ್ಮ ಪಾದ ಪಾದ ಅಂತ ಚಿಂತನೆ ಇಲ್ಲ, ಪಾದಕ್ಕೇನು ದೇವರಿಗೇನು ವ್ಯತ್ಯಾಸ ಇಲ್ಲ, ದೇವರ ದೇವರು ದೇವರ ಪಾದ ದೇವರ ಅವಯವಗಳಲ್ಲಿ ವ್ಯತ್ಯಾಸ ಇಲ್ಲ, ಅದು ಒಂದು. ಇನ್ನೊಂದು ಆ ಪುಂಡರೀಕ ಅಂಬೋದು, ಪುಂಡರೀಕ ಅಂತ ವಿಶೇಷ ಏನ್ ಹೇಳ್ತಾರಂದ್ರೆ ಆ ಪಾದ ಪಾದ ಕಮಲ ಅಂತಾರೆ. ಕಮಲ ಅಂಬೋದು ಆ ಚಿಂತನೆ ಹೇಗಿರುತ್ತೆ, ತಾವರೆ ಆಲ್ರೆಡಿ ತಾವರೆ ಅದು, ಆ ಪಾದವೂ ತಾವರೆ ಅಂದ್ರೆ ಅದಕ್ಕೆ ಅಂಟುವಿಕೆ ಇಲ್ಲ. ಅಸಂಗತ್ವ ಅಂಬೋ ಒಂದು ಕ್ವಾಲಿಟಿ, ದೇವರ ಪಾದ 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 ಕಮಲ ಅಂಬೋದು ಅಸಂಗತ್ವದ ಲಕ್ಷಣ. ಮತ್ತು ಆ ಒಂದು ವಿಶಾಲವಾಗಿರುವಂತದ್ದಕ್ಕೆ ಹೇಳಿದ್ರು ಪಾದ ಪುಂಡರೀಕದಿ ಮನಸ್ಸಲ್ಲಿ ಇರ್ಬೇಕು. ಸೊ ಮನಸ್ಸು ಇರೋದು, ಮನಸ್ಸು ಎಲ್ಲಿ ಇದೆ ಅದೇ ಹೇಳ್ತೀವಿ ಇಂಟೆನ್ಷನ್ ಅಂತಾನೆ ಹೇಳ್ತೀವಿ ನಾವು. ಅದಕ್ಕೆ ಮನಸ್ಸು ಎಲ್ಲಿ ಇಟ್ಟಿರ್ತೀವಿ, ಮನಸ್ಸು ನಾವು ಮಾಡುವಂತ ಪ್ರತಿ ಕರ್ಮದ ಹಿನ್ನೆಲೆಯಲ್ಲಿ ಮನಸ್ಸು ಎಲ್ಲಿ ಇದೆ ಅಂಬೋದು ಇಂಪಾರ್ಟೆಂಟ್. ಮನಸ್ಸು ಎಲ್ಲಿ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸು ಯಾವಾಗ್ಲೂ ಅಹರ್ ನಿಶಿ, ಅಹರ್ ನಿಶಿ ಬೆಳೆ ಅಂದ್ರೆ ಕಾಲ, ಯಾವ ಕಾಲದಲ್ಲಿ ಅಂದ್ರೆ ಆಲ್ ದ ಟೈಮ್ ಅಂತ. ಅಹರ್ ನಿಶಿ ಅಂತ ಹೇಳುವಾಗ ಡೇ ಟೈಮ್ ಅಂಡ್ ನೈಟ್ ಟೈಮ್ ಅಂದ್ರೆ ನೈಟ್ ಟೈಮ್ ಹೇಗೆ ಸಾಧ್ಯ ಆಗುತ್ತೆ ನಮ್ಗೆ, ನೈಟ್ ಮಲ್ಕೊಳ್ತೀವಲ್ಲ ಅಂದ್ರೆ ಆವಾಗ ಏನ್ ಹೇಳ್ತಾ. ಅದಕ್ಕೆ ಮಲ್ಕೊಳಕ್ ಮುಂಚೆ ನೀವು ದೇವರನ್ನ ಧ್ಯಾನ ಮಾಡಿ ಹೋಗಿ, ಆಮೇಲೆ ಎದ್ದ ತಕ್ಷಣ ಧ್ಯಾನ ಮಾಡಿದ್ರೆ ಆ ಪೂರ್ತಿ ಫಲ ನಮ್ಗೆ ಆ ನಿದ್ರಾವಸ್ಥೆಯಲ್ಲಿ ನಾವು ಮಾಡುವಂತ ಎಲ್ಲಾ ಕರ್ಮವು ಕೆನು ಫಲ ಬಂದ್ಬಿಡತ್ತೆ ನಮ್ಗೆ ಅಂತ ಹೇಳ್ತಾರೆ. ಸೊ ಹೀಗೆ ಆಚಾರ್ಯ ಹೇಳ್ತಾರೆ. ಸೊ ಎಚ್ಚರಿ ಆದಾಗ ನಮ್ಗೆ ರಾತ್ರಿ ಯಾವಾಗ್ಲೂ ಎಚ್ಚರಿ ಆದಾಗ ತಕ್ಷಣ ಕೈ ಜೋಡಿಸಿ ಅದು ಅಭ್ಯಾಸ ತರ ಮಾಡ್ಕೋಬೇಕಂತ, ಅದನ್ನ ಇರಬೇಕು ಮನವ ಅಹರ್ ನಿಶಿ. ಅದು ಹೇಗಿರಬೇಕು ಮನಸ್ಸು, ಮನಸ್ಸು ಇಡು ಅಂತ ಹೇಳಿದ್ದಾರೆ. ಮನಸ್ಸು ಹೇಗಿರಬೇಕು ಅಂದ್ರೆ ಪುಂಡ ಅದು ಹೇಳಿದ ವೇದಕ್ಕೆ ಅನುಗುಣವಾಗಿ, ಅದಕ್ಕೆ ಒಂದು ಸಂಕೇತವಾಗಿ ಅಲ್ಲಿ ಗರುಡ ವಾಹನ ಅಂಬೋದನ್ನು ಕೊಟ್ಟಿದ್ದಾರೆ. ಬಟ್ ಇನ್ನೂ ಅದನ್ನ ಸ್ಪಷ್ಟೀಕರಣ ಮಾಡ್ತಾರೆ, ಅದು ಹೇಗಿರಬೇಕು ಅಂದ್ರೆ ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ. ಪುಂಡರೀಕದಿ ಪುಂಡರೀಕ ಹೇಗಿರಬೇಕು ಅಂದ್ರೆ ಅಹರ್ ನಿಶಿ ಬಂಡುನಿಯ ಬಂಡುನಿ ಬಂಡು ಬಂಡು ಅಂದ್ರೆ ಏನು, ಬಂಡು ಅಂದ್ರೆ ಆ ತಾವರೆ ಇರುತ್ತೆ ನೋಡಿ, ಆ ತಾವರೆ ನಾವು ಅದನ್ನ ತಾವರೆಗೆ ತಾವರೆ ಪೂರ್ತಿಯಾಗಿ ವಿಕಾಸವಾಗಬೇಕು. ಹೃದಯದ ತಾವರೆ ಪೂರ್ತಿಯಾಗಿ ವಿಕಾಸ ಆಗ, ಹೊರಗಿನ ತಾವರೆಯನ್ನು ಹೇಳ್ತಾರೆ, ಪೂರ್ತಿ ವಿಕಾಸ ಆದಾಗ ಒಳಗಡೆ ಅದು ಕರ್ಣಿಕ ಕಾಣಿಸ್ತಾ, ಕರ್ಣಿಕವನ್ನ ಸುತ್ತಿ ಆ ಕರ್ಣಿಕವನ್ನ ಸುತ್ತಿ ಎಲ್ಲ ಅಲ್ಲಿ ಮಕರಂದಗಳು ಅಲ್ಲಿ ತುಂಬಾ ಪೂರ್ತಿಯಾಗಿರುತ್ತೆ. ಸೊ ಈ ಮಕರಂದ ಇದೆ ಅಲ್ಲಿ ಆ ಅದನಿಂದ ಜೇನು ಬರುತ್ತೆ, ಮದುವೆ ಬರುತ್ತೆ ಅಂತ ಗೊತ್ತಿರಬೇಕು. ಗೊತ್ತಿದ್ದಾಗ ಯಾರಿಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಅದು ಯಾರಿಗೆ ಗೊತ್ತಿದೆ ಅಂದ್ರೆ ಈ ದುಂಬಿಗಳಿಗೆ, ಆ ಒಂದು ಭ್ರಮರಗೆ, ಭ್ರಮರಕ್ಕೆ ಚಂದಾಗೆ ಗೊತ್ತಿದೆ. ಇಟ್ ನೋಸ್ ವೇರ್ ಇಟ್ ಕ್ಯಾನ್ ಗೆಟ್ ದ ಮಧು, ಅದಕ್ಕೆ ಅದು ಹತ್ರ ಹೋಗುತ್ತೆ. ಯಾಕೆ ಹೋಗುತ್ತೆ, ತಿಳ್ಕೊಂಡು ಹೋಗುತ್ತೆ ಅಲ್ಲಿ ಮಧು ಇದೆ, ನನಗೆ ಮಧು ಅಂಬೋದು ಬೇಕಾಗಿದೆ, ದಟ್ ಈಸ್ ದ ಸಸ್ಟಿನೆನ್ಸ್ ಬೇಕಾಗಿದೆ, ಅದೇ ಸುಖ ಅಂತ ಅದಕ್ಕೆ ಗೊತ್ತಿದೆ. ಸೊ ಸುಖ ಎಲ್ಲಿ ಸಿಕ್ಕತ್ತೋ ಅಲ್ಲೇ ಅದು ಸುತ್ತಾಡುತ್ತಾ ಇರುತ್ತ. ಸೊ ಅಲ್ಲೇ, ಸೊ ಹಾಗೆ ಬಂಡುಣಿ ಬಂಡು ಬಂಡು ಅಂದ್ರೆ ಮಕರಂದ, ಆ ಬಂಡುವನ್ನ ಉಣ್ಣೋದು, ಅದನ್ನ ತಕೊಳ್ಳೋದು, ಸ್ವೀಕಾರ ಮಾಡೋದು, ತಿನ್ನೋದು, ಕುಡಿಯೋದು, ಮಾಡೋದು. ಸೊ ಬಂಡು ಉಣಿ ಉಣಿಯೋದು, ಬಂಡುಣಿ ಅಂದ್ರೆ ಬಂಡುಣಿ ಅಂದ್ರೆ ಆ ಭ್ರಮರ ಅಂತ ಆಗತ್ತೆ. ಅದು ಹಾಗೆ ಒಂದು ಭ್ರಮರದಂತೆ ನಮ್ಮ ಮನಸ್ಸು, ಭ್ರಮರ ಹೇಗೆ ಒಂದು ಆ ಮಕರಂದ ತಿಳ್ಕೊಂಡು ಆ ಮಕರಂದಕ್ಕೆ ಹೋಗಿ ಅಲ್ಲೇ ಸುತ್ತುತ್ತಾ ಇರುತ್ತೋ, ಹಾಗೆ ನಿಜವಾಗಿ ಇರುವಂತ ಮಧು ಯಾರು ಅಂದ್ರೆ ಭಗವಂತನೇ ಮಧು, ಜೇನು ಅವನೇ ಜೇನು ಅವನು. ಅದು ನಮ್ಗೆ ಫಸ್ಟ್ ಗೊತ್ತಿರಬೇಕು, ಗೊತ್ತಿಲ್ಲದೆ ಹೋಗ್ಲಿಕ್ಕೆ ಆಗಲ್ಲ. ದೇವರ ನಮಸ್ಕಾರ ಮಾಡು ಅಂದ್ರೆ ಏನು ಮಹಾತ್ಮೆ, ಅದಕ್ಕೆ ಮಂಗಳಾಚರಣ ಸಂಧಿ ತುಂಬಾ ತುಂಬಾ ಅರ್ಥವತ್ತಾಗಿ ಮಾಡಿದ ದಾಸರು. ದೇವರ ನಮಸ್ಕಾರ ಮಾಡು ಅಂತ ಫಸ್ಟ್ ಹೇಳಿದ್ರೆ ಪ್ರಯೋಜನ ಇಲ್ಲ. ಏನು ದೇವರ ಮಹಿಮೆಯನ್ನ ತಿಳ್ಕೋಬೇಕು, ಮಹಿಮೆ ತಿಳಿದಾಗೆ ಅವನೇ ನಮ್ಗೆ ಬೇಕಾದ ವಸ್ತು ಅಂತ ನಮ್ಮ ಮನಸ್ಸಿಗೆ ಮನವರಿಕೆ ಆದಾಗೆ ದೆನ್ ಓನ್ಲಿ ಅದರ್ವೈಸ್ ವಿ ವಿಲ್ ಬಿ ಡೂಯಿಂಗ್ ಇಟ್ ಬ್ಲೈಂಡ್ಲಿ. ಬ್ಲೈಂಡ್ಲಿ ಬರೋದು ಬ್ಲೈಂಡ್ ಆಗಿ ಹೋಗ್ಬಿಡುತ್ತೆ, ಬೇಗನೆ ಹೋಗ್ಬಿಡುತ್ತೆ, ಶಾಶ್ವತವಾಗಿ ಇರೋದಿಲ್ಲ. ಅದನ್ನ ನಾವು ಶಾಶ್ವತ ಮಾಡ್ಕೋಬೇಕು ಅಂದ್ರೆ ಈ ಜನ್ಮ ದೇವರು ಕೊಟ್ಟಾಗ ಈ ಮನುಷ್ಯ ಜನ್ಮದಲ್ಲಿ ನಮ್ಗೆ ಆಲೋಚನಾ ವಿವೇಕ ಶಕ್ತಿಗಳನ್ನ ದೇವರು ಇಟ್ಟಿದ್ದಾನೆ, ಅದನ್ನ ಉಪಯೋಗ ಮಾಡಿ ಯುಕ್ತಿಯಿಂದ ನಾವು ಅದನ್ನ ದೃಢಪಡಿಸಬೇಕು. ಈ ಯುಕ್ತಿಯಿಂದ ನಮ್ಮ ಚಿತ್ತದಲ್ಲಿ ದೃಢಪಡಿಸಿದ್ರೆ ಏನಾಗತ್ತೆ ಅಂದ್ರೆ ಈ ದೇಹ ಹೋದ ಮೇಲೂ ದ ಇಂಪ್ರಿಂಟ್ ಇಂಪ್ರಿಂಟ್ ಬಂದ್ಬಿಡತ್ತೆ. ನೆಕ್ಸ್ಟ್ ದೇಹ ನೆಕ್ಸ್ಟ್ ಎಲ್ಲಿ ಹೇಗೆ ಹುಟ್ಟುತ್ತೀವಿ ಹೇಗೆ ಆಗಿರ್ತೀವಿ ಗೊತ್ತಿಲ್ಲ. ಸಿಕ್ಕಿದಾಗ ನಮ್ಗೆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಈ ದೇಹ ಕೊಟ್ಟಾಗ ಈ ವಿಷಯಗಳು ಒಂದೊಂದಾಗ ದೇವರೇ ನಮ್ಗೆ ಎಲ್ಲ ಜೋಡಿಸ್ತಾ ಇದ್ದಾನೆ. ಈ ತಿಳಿದಾಗ ಮೇಕ್ ದ ಮೋಸ್ಟ್ ಆಫ್ ಇಟ್, ಅದನ್ನ ತಿಳ್ಕೋಬೇಕು. ಅದು ತಿಳ್ಕೊಂಡ್ರೆ ಆ ಇಂಪ್ರೆಷನ್ಸ್ ಬಂದ್ಬಿಡುತ್ತೆ. ಇಂಪ್ರೆಷನ್ಸ್ ಬರಬೇಕಂದ್ರೆ ಹಳೆ ಇಂಪ್ರೆಷನ್ಸ್ ಹೋಗಬೇಕು, ಈ ಇಂಪ್ರೆಷನ್ಸ್ ಬರಬೇಕು. ಹೀಗೆ ಗೊತ್ತಾದ್ರೆ ಇವನೇ ಮಧು, ಇವನೇ ಬೇಕಾದ, ಬಿಕಾಸ್ ನಮ್ಮ ಜೀವನದಲ್ಲಿ ದೇವರು ಎಲ್ಲವೂ ನಮ್ಗೆ ತೋರಿಸಿದ್ದಾನೆ. ನಾವು ವಿ ಫೇಲ್ ಟು ಅಬ್ಸರ್ವ್ ಇಟ್. ಅಂಡ್ ಅಲ್ಲಿ ಹೇಳಿದಂತೆ ಸೂಸಿ ಬಹು ನದಿಯೊಳಗೆ ತನ್ನ ಸಾಹಸ ತೋರುವೆನೆಂದು ವಿ ಜಸ್ಟ್ ಟ್ರೈ ಟು ಸ್ವಿಮ್ ಅಕ್ರಾಸ್ ದ ಕರೆಂಟ್ ಹೋಗ್ತೀವಿ. ಅದು ಆಗದಂತೆ ದೇವರ ಬಗ್ಗೆ ಇದು ಸರಿಯಾದ ರೀತಿಯಿಂದ ಏನಿದು ವೈ ವಿ ಆರ್ ಡೂಯಿಂಗ್ ಇಟ್ ಎಲ್ಲವೂ ಈ ಅಜ್ಞಾನದ ಕಾರ್ಯಗಳನ್ನ ತಿಳ್ಕೋಬೇಕು. ಸೊ ದೇವರ ಬಗ್ಗೆ ತಿಳಿದಾಗ ಆವಾಗ ಏನಾಗತ್ತಂದ್ರೆ ಆವಾಗ ನಾವು ಒಂದು ಭ್ರಮರರಾಗ್ತೀವಿ. ಹಾಗೆ ಭ್ರಮರ ಬಂದು ಇನ್ನೊಂದು ಕಡೆ ಹೋಗೋದೇ ಇಲ್ಲ. ಭ್ರಮರ ಹೋಗೋ ಆ ಹೂ ಅದು ಜೇನು ಇರುವಂತ ಆ ಮಕರಂದ ಜೇನು ಇರುವಂತ ಹೂವೇ ಆಗತ್ತೆ. ಸೊ ಬಂಡುನಿಯವೋ ಇರಿಸಿ ಸುಖ ಪಡ ದಿಪ್ಪ ಮಾನವನು ಅಂದ್ರೆ ಸುಖ ಅವನಿಗೆ ಆ ಭ್ರಮರೆಗೆ ಏನು ಗೊತ್ತಿದೆ ಅಂದ್ರೆ ಆ ಜೇನಿನಿಂದ ನಮ್ಗೆ ಸುಖ ಬರುತ್ತೆ. ಜೇನು ಒಂದೇ ಸುಖ ಕೊಡುತ್ತೆ. ಜೇನು ಇದೆ ಪ್ಯೂರ್ ಪ್ಲೇ ಸ್ವೀಟ್ ಅದು, ಅದನ್ನಿಂದಲೇ ಸುಖ ಬರುತ್ತೆ ಅಂತ ಅದಕ್ಕೆ ಹೇಗೆ ಗೊತ್ತಿದೆಯೋ ಹಾಗೆ ನಮಗೆ ಈ ದೇವರು ಯಾವ ದೇವರು ಹೃದಯ ಕಮಲ ಹೇಳ್ತಾರೆ ಆ ಬಂಡುಣಿ ಅದು ಎಲ್ಲಿ ಇರುತ್ತೆ ಮಕರಂದ ಎಲ್ಲಿ ಇರುತ್ತೆ ಅಂದ್ರೆ ಆ ಹೂ ಒಳಗೆ ಸೆಂಟರ್ ಪಾರ್ಟ್ ಅಲ್ಲಿ ಅಲ್ಲಿ ಇರುತ್ತೆ ಅಂದ್ರೆ ಅಲ್ಲಿ ನಮ್ಮ ಹೃದಯಾಕಾಶದಲ್ಲಿ ಇರುವಂತ ಈ ಕರ್ಣಿಕಾದ ಮೇಲೆ ಕರ್ಣಿಕಾದಲ್ಲಿ ಇರುವಂತ ಈ ಭಗವಂತ ಹರಿ ಶ್ರೀಹರಿ ನಮ್ಮ ಬಿಂಬರೂಪನಾದಂತ ಭಗವಂತನಲ್ಲಿ ಸುಖ, ಅವನೇ ಸುಖ ಕೊಡ್ತಾನೆ ಅಂಬೋ ನಮ್ಗೆ ಜ್ಞಾನ ಬರಬೇಕು. ಅದನ್ನ ತಿಳ್ಕೊಳ್ಳದೆ ಆ ಒಂದು ಭಗವಂತನೇ ಕೊಡ್ತಾನೆ ಅಂಬೋದನ್ನ ತಿಳಿಯದೆ ನಾವು ಏನು ಮಾಡಿದ್ರು ಪ್ರಯೋಜನ ಅಂದ್ರೆ ಒಂದು ರೀತಿಯಿಂದ ತಿಳ್ಕೊಳ್ಳೋದು ಏನಂದ್ರೆ ಮುಖ್ಯ ಪ್ರಯೋಜನ ಆಗೋದಿಲ್ಲ, ಅವಾಂತರ ಪ್ರಯೋಜನ ಆಗತ್ತೆ. ಅದು ಸ್ವಲ್ಪ ಅವಾಂತರ ಪ್ರಯೋಜನವೂ ಕೆಲವೊಮ್ಮೆ ಆಗೋದೇ ಇಲ್ಲ, ಅವಾಂತರ ಪ್ರಯೋಜನವೂ ಆಗೋದಿಲ್ಲ. ಯಾಕೆ ಅಂದ್ರೆ ಇದು ನಾನು ನನ್ನದು ಅಂತ ತುಂಬಾ ತೀರವಾಗಿ ನಮ್ಗೆ ಬಂದ್ಬಿಟ್ರೆ ತೀರ ಅಟ್ಯಾಚ್ಮೆಂಟ್ ಲೌಕಿಕದಲ್ಲಿ ನಾವು ನೋಡ್ತೀವಿ ತೀರ ತುಂಬಾ ಅಟ್ಯಾಚ್ಮೆಂಟ್ ಬಂದ್ಬಿಟ್ರೆ ಆ ವಸ್ತು ಯಾವುದೇ ವಸ್ತು ಆಗಲಿ ರಿಲೇಶನ್ಶಿಪ್ ಆಗಲಿ ಯಾವುದೇ ಆಗಲಿ ಅದು ಯಾವಾಗಲೂ ಶಾಶ್ವತವಾಗಿ ಇರೋದೂ ಇಲ್ಲ. ಸೊ ಏನಾಗತ್ತೆ ಆ ಒಂದು ಅನಿತ್ಯವಾದ ಆ ವಸ್ತು ಹಿಂದೆ ಹೋಗಿ ಅದು ಮೇಲೆ ತುಂಬಾ ಹಚ್ಚಿಕೊಂಡಾಗ ಅದು ವಿಯೋಗ ಆಗುವಾಗ ಇನ್ನೊಂದು ದುಃಖವೇ ಆಗತ್ತೆ. ನಾವು ಮಾಡುವಂತ ಸುಖ ಅಂತ ಮಾಡೋದು ಎಲ್ಲವೂ ದುಃಖದಲ್ಲಿ ಪರಿಣಾಮ ಆಗುತ್ತೆ. ಡ್ಯೂರೇಷನ್ ಮೇ ಬಿ ಡಿಫರೆಂಟ್ ಬಟ್ ಅದೇ ಆಗತ್ತೆ. ಇನ್ಸ್ಟೆಡ್ ಆ ದೇವರಲ್ಲಿ ಚಿಂತನೆ, ಮನಸ್ಸಲ್ಲಿ ದೇವರ ಚಿಂತನೆ ನಮ್ಗೆ ಬರಬೇಕು ಅಂಬೋದನ್ನ ಹೇಳ್ತಾರೆ. ಸರಿ, ದೇವರ ಚಿಂತನೆ ನಾವು ಮಾಡ್ತೀವಿ ಅಂತ ಸರಿ ಓಕೆ, ದೇವರ ಚಿಂತನೆ ಮಾಡಬೇಕು, ದೇವರನ್ನ ತಿಳ್ಕೋಬೇಕು. ಹೇಗೆ ಅಂದ್ರೆ ಗರುಡ ವಾಹನನಾದಂತ ಭಗವಂತ, ಸೊ ವೇದಾಭಿಮಾನಿಯಾದಂತ ಗರುಡ ದೇವರ ಅನುಗ್ರಹದಿಂದ ನಾವು ತಿಳ್ಕೊಳ್ಳೋಣ ಅಂತ ಹೊರಡ್ತೀವಿ. ಹೊರಟಾಗ ಏನ್ ಮಾಡ್ತೀವಿ? ವೇದ ಶಾಸ್ತ್ರ ಪುರಾಣ ಕಥೆಗಳ ಅಂದ್ರೆ ವೇದದಲ್ಲಿ ಇರುವಂತದ್ದು, ವೇದವನ್ನ ನಾಲ್ಕು ವೇದಗಳು ನಮ್ಮ ಸ್ವಶಾಖ ಅಧ್ಯಯನ ಮಾಡ್ತೀವಿ, ಅದು ವೇದದಿಂದ. ಆಮೇಲೆ ಶಾಸ್ತ್ರ ಅಂತ ಹೇಳೋದು ಯಾವಾಗ್ಲೂ ಶಾಸ್ತ್ರ ಅಂತ ಹೇಳೋದು ಆ ಬ್ರಹ್ಮಸೂತ್ರ ಅಂದ್ರೆ ವೇದವನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಎಂಬ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಅದೇ ಶಾಸ್ತ್ರ, ಶಾಸನ ಮಾಡೋದು. ಇನ್ನೊಂದು ಅರ್ಥ ಅದಕ್ಕೆ ಶಾಸ್ತ್ರ ಅಂತರ್ಯಾಮಿ ಅಂತಾನೆ ಹೇಳ್ತಾರೆ. ಅದು ನಮ್ಗೆ ಫಸ್ಟ್ ಇನಿಷಿಯಲ್ ಆಗಿ ಗೊತ್ತಾಗೋದಲ್ಲ. ಅದಕ್ಕೆ ಹೇಳಿದಂತೆ ಅರ್ಥ ಹಚ್ಚಬೇಕು ಅಂತ ಪಾಂಡಿತ್ಯ, ಬರೀ ಒಂದು ಪಾಂಡಿತ್ಯ. ಸೊ ವೇದ ಶಾಸ್ತ್ರ ಅಂದ್ರೆ ಪಾಂಡಿತ್ಯ ಇರಬಾರ್ದು ಅಂತ ಅರ್ಥ ಅಲ್ಲ, ಆ ಒಳಗೆ ಇರುವಂತ ಅಂತರ್ಯಾಮಿ ವಿವಕ್ಷೆಯಾಗಿ ಇರಬೇಕು ಎಂಬುದರಲ್ಲಿ ತಾತ್ಪರ್ಯ. ಸೊ ವೇದ ಶಾಸ್ತ್ರ ಆಮೇಲೆ ಪುರಾಣ ಕಥೆಗಳನ್ನ, ಪುರಾಣ ಸೊ ನಮ್ಗೆ ಏನಂದ್ರೆ ಪುರಾಣದಲ್ಲಿ ಬಂದಿರುವಂತಹ ಇನ್ಸಿಡೆಂಟ್ಸ್, ಪುರಾಣ ಕಥೆಗಳೆಲ್ಲ ಪುರಾಣವನ್ನ ಪುರಾಣಗಳು ಮತ್ತು ಕಥೆಗಳನ್ನ ಪುರಾಣ ಕಥೆಗಳನ್ನ ಪುರಾಣದಲ್ಲಿ ಇರುವಂತ ಇನ್ಸಿಡೆಂಟ್ಸ್ ಎಲ್ಲವನ್ನು ಪುರಾಣ ಕಥೆಗಳನ್ನ ಕಥೆಗಳಂತ ಹೇಳುವಾಗ ಭಾರತ ಅಂತ ಇಟ್ಟುಕೊಳ್ತಾರೆ, ಅಂದ್ರೆ ಇತಿಹಾಸ ಅದು. ಸೊ ಆ ಒಂದು ಪುರಾಣ ಕಥೆಗಳ ಓದಿ ಓದೋದೇನು ಓದೋದು ತಿಳ್ಕೊಳ್ಳೋದು ವ್ಯಾಖ್ಯಾನ ಮಾಡೋದು ಉಪನ್ಯಾಸ ಮಾಡೋದು ಅನುವಾದ ಮಾಡೋದು ಏನು, ಆಮೇಲೆ ಅದನ್ನ ಹೇಳಿದಂತೆ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡಲೇನು ಓದನಗಳನ್ನು ಮಾಡೋದು ವಿಧಿ ನಿಷೇಧಗಳನ್ನು. ಅದೇ ಹೇಳಿದ್ರೆ ವಿಧಿ ನಿಷೇಧ ಅಂತ ಮಾಡ್ತಾ ಹೋಗ್ಬೇಡ ಅಂತ ಹೇಳ್ತಾರಲ್ಲ ಕೆಲವೊಮ್ಮೆ, ಅದಕ್ಕೆ ಇದೇ ಅರ್ಥ. ವಿಧಿ ನಿಷೇಧ ಅಂತ ಮಾಡೋದಿಲ್ಲ, ಮನಸ್ಸಲ್ಲಿ ದೇವರು ದೇವರ ಚಿಂತನೆಯಿಂದ ಇದನ್ನ ಮಾಡಬೇಕು, ಹಚ್ಚಿಕೊಳ್ಳಬಾರದು. ಸೊ ಸತ್ಕರ್ಮಗಳು ಮಾಡಲು ಓದನಗಳು, ಓದನಗಳು ಅಂದ್ರೆ ಉಪವಾಸ ಇರೋದು, ಓದನ ಅಂದ್ರೆ ಫುಡ್ ಅನ್ನ ನೀರು ಮುಂತಾದವನನ್ನ ಏಕಾದಶಿ ಉಪವಾಸ ಮಾಡ್ತೀವಿ, ವಿಷ್ಣು ಪಂಚಕ ಇತ್ಯಾದಿ ಇದು ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ಇದೆಲ್ಲ ಮಾಡ್ತೀವಲ್ಲ ಓದನಗಳು. ಸೊ ಉಪವಾಸ ಕೆಲವರು ವಿಶೇಷವಾಗಿ ಕೆಲವು ದಿವಸ ಉಪವಾಸ ಇರ್ತೀವಿ. ಸೊ ಇದನ್ನ ಜರಿದು ಅದನ್ನ ಬಿಟ್ಟು ಬಿಟ್ಟು ಆಮೇಲೆ ಶ್ವಾಸ ನಿರೋಧ ಗಳಿಸಿದರೇನು, ಶ್ವಾಸ ನಿರೋಧ ಅಂದ್ರೆ ತಪಸ್ಸು ಮಾಡೋದು, ಶ್ವಾಸವನ್ನು ಹಿಡಿದು ನಮ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷ ಮುಂತಾದವರೆಲ್ಲ ತಪಸ್ಸು ಮಾಡಿದ್ದಾರಂತ. ತಪಸ್ಸು ಮಾಡೋದು ಯಾವುದಕ್ಕೆ ತಪಸ್ಸು ಮಾಡೋದು, ಅವ್ರು ಮಾಡುವಂತ ತಪಸ್ಸೇನು ಒಂದು ಗುರಿಯನ್ನ ಇಟ್ಟುಕೊಂಡು ನನ್ಗೆ ಇದು ಬೇಕು ಇದು ಬೇಕು ಅಂತ ಒಂದು ಮನಸ್ಸಲ್ಲಿ ಒಂದು ಇಟ್ಟುಕೊಳ್ಳೋದಕ್ಕೆ ವ್ಯತ್ಯಾಸ ಹೇಳುವಾಗ ಹೇಳ್ತಾರೆ, ಇದು ಬೇಕು ಧ್ರುವರಾಜ ತಂದೆ ತೊಡೆಯಲ್ಲಿ ಕೂತ್ಕೋಬೇಕು ಅಂತ ತಪಸ್ಸು. ಸೊ ಹೀಗೆ ಒಂದು ಗುರಿಗೆ ಇಟ್ಟುಕೊಂಡು, ಸೊ ಧ್ರುವರಾಜನ ಹೇಳ್ತಾರೋ ಧ್ರುವರಾಜನ ಕಥೆ ಬೇರೆ. ಸೊ ಹೀಗೆ ಒಂದು ಗುರಿಯನ್ನ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಆ ಗುರಿ ಯಾವ್ದು ಇರುತ್ತೆ ಅಂದ್ರೆ ಎಲ್ಲವೂ ಲೌಕಿಕಕ್ಕೆ ಸಂಬಂಧ ನಶ್ವರವಾದಂತದ್ದೇ ಇರುತ್ತೆ ಎಲ್ಲವೂ. ಅದನ್ನ ಅವ್ರು ಮಾಡಿದ ಮೇಲೆ ಅದು ಬಿಟ್ಟು ಬಿಡ್ತಾರೆ, ತಪಸ್ಸು ದೀರ್ಘಕಾಲ ಮಾಡಿದ್ರು ಅದನ್ನ ಬಿಟ್ಟು ಬಿಡ್ತಾರೆ. ಅವ್ರು ಸಿಕ್ಕಿದ ಮೇಲೆ ಫಲ ಸಿಕ್ಕಿದ ಮೇಲೆ ಅವರು ಲೌಕಿಕ ಫಲಕ್ಕಾಗಿ ಮಾಡಿ ಲೌಕಿಕ ಫಲ ಸಿಕ್ಕಿದ ಮೇಲೆ ಮಾಡಿಬಿಡ್ತಾರೆ. ಆಸ್ ಅಗೇನ್ಸ್ಟ್ ಅಂತ ಹೇಳ್ತಾರಲ್ಲ ಪ್ರಹ್ಲಾದರಾಯರು ಹೇಗೆ ಮಾಡಿದ್ರು ಅಂತ ಹೇಳುವಾಗ ಹೇಳ್ತಾರೆ, ಪ್ರಹ್ಲಾದರಾಯರು ಕೂತಾಗ ನಿಂತಾಗ ಊಟ ಮಾಡ್ತಾ ಇರುವಾಗ ಎಲ್ಲ ಕಾಲದಲ್ಲಿನೂ ಸರ್ವ ಕಾಲದಲ್ಲಿನೂ ಅವ್ರ ಮನಸ್ಸು ಭಗವಂತನನ್ನೇ ಚಿಂತನೆ, ಅವ್ರು ಮಾಡೋದೆಲ್ಲವೂ ಲೌಕಿಕದಲ್ಲಿ ಇರುವಂತ ಎಲ್ಲವೂ ಅವ್ರು ಮಾಡ್ತಾನೆ ಇರ್ತೀವಿ. ಸಪ್ತಮ ಸ್ಕಂದದಲ್ಲಿ ಹೇಳ್ತಾರ ಎಲ್ಲವೂ ಅವ್ರು ಮಾಡ್ತಾ ಇದ್ರು ಅಂತ. ಬಟ್ ಎಲ್ಲ ಮಾಡುವಾಗ ಆ ಒಂದು ದೇವರ ಚಿಂತನೆ, ದೇವರು ಮಾಡ್ತಾನೆ ಅಂಬ ಒಂದು ತಿಳುವಳಿಕೆ ಮನಸ್ಸು ಅವ್ರ ಮನಸ್ಸು ದೇವರಲ್ಲಿ ಇತ್ತು ಅಂತ ಹೇಳ್ತಾರೆ. ಸೊ ಬೋಧನೆಗಳ ಜರಿಸು ಶ್ವಾಸ ನಿರೋಧ ಜಯಿಸಿದರೇನು ಕಾಮಕ್ರೋಧ ಅಳಿಯದೆ ನಾನು ನನ್ನದು ಎಂಬ ಮಾನವ. ಅಂದ್ರೆ ಕಾಮಕ್ರೋಧಗಳನ್ನ ಅಳಿಯದೆ ಅಂದ್ರೆ ಕಾಮ ಇರುತ್ತೆ ಮನಸ್ಸಲ್ಲಿ, ಮನಸ್ಸಲ್ಲಿ ಕಾಮ ಯಾಕೆಂದ್ರೆ ಒಂದೊಂದು ಕಾರ್ಯ ಮಾಡುವಾಗಲೂ ಇದು ಬೇಕು ಅದು ಬೇಕು ಅಂಬೋ ಕಾಮನೆಗಳ ಲೌಕಿಕವಾದ ಆ ಕಾಮನೆಗಳ ವಿಷಯಗಳ ಬಗ್ಗೆ ಕಾಮನೆಗಳ ಇರುತ್ತೆ. ಆ ಕಾಮನೆ ನಮ್ಗೆ ಆ ಕಾಮನೆ ನಮ್ಗೆ ಆಗದೆ ಇರುವಾಗ ಅದ್ಮೇಲೆ ನಮ್ಗೆ ಕ್ರೋಧ ಬರುತ್ತೆ. ಸೊ ಈ ಕಾಮಕ್ರೋಧಗಳು ಅಳಿಯದೆ ಈ ಕಾಮಕ್ರೋಧಗಳನ್ನು ಇಟ್ಟುಕೊಂಡೇ ಎಲ್ಲಾ ಕೆಲಸವೂ ಮಾಡ್ತಾ ಇದ್ದಾನೆ. ಆದ ಕಾರಣ ಮಾಡಿಕೊಂಡು ಅವನು ನಾನು ಕಾಮಕ್ರೋಧ ಅಳಿಯದೆ ನಾನು ನನ್ನದು ಎಂಬವ ಮಾನವನು. ನಾನು ನನ್ನದು ನಾನು ನನ್ನದು ಅಂಬೌದು ಅಹಂಕಾರ ಅಹಂಕಾರ ಮಮಕಾರ ಆಮೇಲೆ ಸ್ವತಂತ್ರ ಕರ್ತೃತ್ವ ಇದನ್ನ ಇಟ್ಟುಕೊಂಡು ಮಾಡುವ ಮೂಲಕ ಅವ್ರಿಗೆ ಯಾವ ಫಲ ಇಲ್ಲ ಅಂತ ಹೇಳಿ ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ಸೊ ಹೀಗಿದ್ದು ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗದಿ ನೆನೆದು ತತ್ತ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ. ಯಾರು ಭಗವಂತ ಶ್ರೀನಿವಾಸ ಅಂಬೋದು ಇಲ್ಲಿ ಅಡ್ರೆಸ್ ಮಾಡ್ತಾರೆ. ಶ್ರೀನಿವಾಸ ಅಂದ್ರೆ ತನ್ನ ವಕ್ಷಸ್ಥಲದಲ್ಲಿ ಆ ಶ್ರೀದೇವಿಯನ್ನ ಲಕ್ಷ್ಮೀದೇವಿಗೆ ಆಶ್ರಯಭೂತನಾಗಿರುವಂತ ಭಗವಂತ ಲಕ್ಷ್ಮಿಯನ್ನೇ ಧರಿಸಿದವನು ಶ್ರೀನಿವಾಸ. ಅವನ ಜನ್ಮ ಕರ್ಮ ಅವನ ಇದಕ್ಕೆ ಇದಲ್ಲೇ ಬರುತ್ತೆ ನಮ್ಗೆ ಭಗವದ್ಗೀತೆಯಲ್ಲಿ ಬರುವಾಗ ಹೇಳ್ತಾರೆ ಜನ್ಮ ಕರ್ಮ ಚಮಯ ದಿವ್ಯಂ ಅಂತ ನಾಲ್ಕನೇ ಅಧ್ಯಾಯದಲ್ಲಿ ಹೇಳುವಾಗ ಅಲ್ಲಿ ಹೇಳ್ತಾರೆ ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನ ಹೇಳುವಾಗ ಜನ್ಮ ಕರ್ಮ ಚಮಯ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಅಂತ ಹೇಳ್ತಾರೆ. ನನ್ನ ಜನ್ಮ ಕರ್ಮಗಳು ಅದು ದಿವ್ಯವಾದಂತು. ನಾನು ನಾನು ಪ್ರಾದುರ್ಭ ನಾನು ಹುಟ್ಟುವುದು ಇರೋದು ಎಲ್ಲವೂ ಈ ಒಂದು ಅವತಾರಗಳೆಲ್ಲ ಆ ದಿವ್ಯ ಅದು ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಆಗಿದೆ, ದಿವ್ಯವಾಗಿದೆ. ಸೊ ಈ ಜನ್ಮ ಕರ್ಮಗಳನ್ನ ತತ್ವತಃ ಜನ್ಮ ಕರ್ಮಗಳು ನಮ್ಗೇನು ತಿಳಿದಿದೆ, ಯಾಕಂದ್ರೆ ವೇದ ಶಾಸ್ತ್ರಗಳನ್ನ ಓದಿ ಅದೆಲ್ಲ ಹೇಳಿದ್ದಾರೆ, ವೇದ ಶಾಸ್ತ್ರ ಪುರಾಣ ಕಥೆಗಳನ್ನು ಓದಿದ್ದಾರೆ ಹೊತ್ತು ಅವರು ತತ್ವತಃ ಅಲ್ಲಿ ಕೀಪ್ ಅದು ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕದಲ್ಲಿ ಬರುವಂತಹ ತತ್ವತಃ ಅಂಬುದು ಅಲ್ಲಿ ವಿಶೇಷ ಆಗುತ್ತೆ. ತತ್ವತಃ ತತ್ವತಃ ಅಂದ್ರೆ ತಲ್ಲಕ್ಷಣತೆಯ ಆ ಲಕ್ಷಣ ಹೇಗೆ ದೇವ್ರು ಹೇಗೆ ಹುಟ್ಟಿದ್ದಾನೆ, ಹುಟ್ಟೊಂದ್ರೆ ದೇವ್ರಿಗೆ ಏನು, ಯಾಕೆ ಹುಟ್ಟಿದ್ದಾನೆ, ಏನು ಮಾಡಿದ್ದಾನೆ ಅಂತ ಆ ತತ್ವವನ್ನ, ತತ್ವ ಅಂದ್ರೆ ತತ್ವ ಅಂದ್ರೆ ಏನು, ತತ್ವ ಅಂದ್ರೆ ವೇದದಿಂದ ನಿರ್ಣಯಿಸಲ್ಪಡುವಂತ ಆ ಇರುವಂತ ವಿಷಯಗಳು, ದಟ್ ಇಸ್ ಕಾಲ್ಡ್ ಅನಾರೋಪಿತಂ ತತ್ವ ಅಂತ ಹೇಳ್ತಾರೆ. ತತ್ವ ಅಂದ್ರೆ ಆಸ್ ಈಸ್ ಇರುವಂತ ವಿಷಯಗಳು, ವೇದದಲ್ಲಿ ನಿರ್ಮಾಣ ಆದಂತ ವಿಷಯಗಳು ಅದನ್ನ ತತ್ವ ಅಂತ ಹೇಳ್ತಾರೆ. ಸೊ ವೇದದಲ್ಲಿ ಇರುವಂತ ರೀತಿಯಲ್ಲಿ ನಾವು ತಿಳ್ಕೋಬೇಕು, ತಿಳ್ಕೊಂಡು ಭಗವಂತನ ಜನ್ಮ ಕರ್ಮಗಳನ್ನ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಹೇಳೋನು ಹೇಳ್ತಾರೆ ಶ್ರೀನಿವಾಸನ ಅಂತ, ಅಲ್ಲಿ ಕೃಷ್ಣ ಹೇಳ್ತಾನೆ ನನ್ನ ಅಂತ ಹೇಳ್ತಾನೆ, ಅಲ್ಲಿ ನನ್ನ ಎಂಬುದನ್ನ ಇಲ್ಲಿ ಕ್ವಾಲಿಫೈ ಮಾಡಿ ಶ್ರೀನಿವಾಸ ಲಕ್ಷ್ಮಿಗೆ ಆಶ್ರಯ ಮಾಡಿ ಲಕ್ಷ್ಮಿಗೆ ಆಶ್ರಯಭೂತನಾದಂತ ಭಗವಂತನ ಜನ್ಮ ಕರ್ಮ, ಆ ಅವನ ಜನ್ಮ ಹೇಗೆ ಹುಟ್ಟಿದ್ದಾನೆ ಅದಕ್ಕೆ ಹಿಂದೆ ಆ ಪದ್ಯದಲ್ಲಿ ಹೇಳ್ತಾನೆ, ಅಲ್ಲಿ ಬರ್ತಾ ಇಲ್ಲ, ಅಜೋಪಿ ಸನ್ 6ನೇ ಪದ್ಯ ಗೀತೆಯಲ್ಲಿ ಬರೋದು, 5ನೇ ಪದ್ಯದಲ್ಲಿ ಹೇಳ್ತಾರೆ ಅರ್ಜುನ ನಿನಗೇನೋ ಅನೇಕ ಜನ್ಮಗಳು ನನಗೇನೋ ಅನೇಕ ಜನ್ಮಗಳಾಗಿದೆ, ನಿನ್ನ ಜನ್ಮಗಳು ಏನು ಹೇಗೆ ಬಂತು ಏನು ಬಂತು ಅಂತ ನಿಮ್ಗೆ ಗೊತ್ತೇ ಇಲ್ಲ, ಅದ್ಮೇಲೆ ನಿಮ್ಗೆ ನಿಯಂತ್ರಣವೂ ಇಲ್ಲ. ಬೇರೆ ನನ್ನ ಜನ್ಮ ಹೇಗೆ ಬಂದು ನಾನು ಎಷ್ಟು ಸತಿ ಅವತಾರ ತಾಳಿದ್ದೀನಿ, ಎಷ್ಟು ಸತಿ ವ್ಯಕ್ತ ಜನರಿಗೆ ಕಾಣಿಸಿಕೊಟ್ಟಿದ್ದೀನಿ, ಹೇಗೆ ಏನು ಹೇಳ್ಬೋದು, ಎಲ್ಲವೂ ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನನ್ನ ಜನ್ಮ ಬಂದು ನಾನು ಅಜ, ನನ್ಗೆ ದೇಹವೇ ಇಲ್ಲ, ನಾನು ದೇಹದಿಂದ ನನ್ನ ಪ್ರಾಕೃತ ದೇಹ ಇಲ್ಲ, ನನಗೆ ಹುಟ್ಟು ಇಲ್ಲ, ಸಾವು ಅಂಬುದು ನನ್ಗೆ ಇಲ್ಲ, ಆಮೇಲೆ ಹಾಗಿರುವಾಗ ಹೇಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನೀನು ಅಂತ ಹೇಳಿದ್ರೆ, ನಾನು ಅವ್ಯಕ್ತ, ನಾನು ಯಾರ ಕಣ್ಣಿಗೆ, ನನ್ನ ದೇಹ ಅಂಬೋದು ದಿವ್ಯ, ನಾನು ಯಾರ ಕಣ್ಣಿಗೇನೋ ನಾನು ಕಾಣಿಸೋನು ಅಲ್ಲ ಅಂತ ಹೇಳ್ತಾನೆ. ನಾನು ಭೂತಾನ ಈಶ್ವರ, ಎಲ್ಲರಿಗೇನು ನಾನೇ, ಎಲ್ಲರೇ ಭೂತ ಅಂದ್ರೆ ಯಾವ ಯಾವ ವಸ್ತುಗಳು ಎಲ್ಲವೂ ಇದೆಯೋ ಅದು ಎಲ್ಲದಕ್ಕೇನು ಒಡೆಯ ಅಂದ್ರೆ ಈಶ್ವರ, ನಾನೇ ಒಡೆಯ, ನಾನೇ ಸ್ವಾಮಿ, ನನ್ನ ಅಧೀನವಾಗೆ ಉಳಿದವರೆಲ್ಲ ಇದ್ದಾರೆ ಅಂತ. ಸೊ ಅಧೀನ ಅಂತ ಅಲ್ಲಿ ಹೇಳುವಾಗ ನಾನು ನನ್ನದು ಎಂಬುದು ಯಾಕೆ ಬರಬಾರದು ಅಂದ್ರೆ ಇಲ್ಲಿ ಹೇಳ್ತಾನೆ, ಎಲ್ಲದಕ್ಕೇನು ಈಶ್ವರ ಸರ್ವ ಅವ್ಯಕ್ತ ಆತ್ಮ, ನಾನೇ ಸ್ವಾಮಿಯಾಗಿದ್ದೀನಿ, ಅವ್ಯಕ್ತವಾದ ದೇಹ ನನ್ನದು, ಆತ್ಮ ಅಂತ ದೇಹ ಅಂತಾನು ಬರುತ್ತೆ, ನನ್ನ ದೇಹ ಅವ್ಯಕ್ತವಾಗಿರುವಂತ ಭೂತಾನಾಂ ಈಶ್ವರ, ಭೂತಗಳಿಗೆ ಅಂದ್ರೆ ಯಾವ ಯಾವುದು ಹುಟ್ಟಿದೆಯೋ ಯಾವ ಯಾವುದು ಇದೆಯೋ ಎಲ್ಲದಕ್ಕೇನು ನಾನೇ ಒಡೆಯ, ಚರಾಚರ ಪ್ರಪಂಚಕ್ಕೆ ನಾನೇ ಒಡೆಯ ಅಂತ ಹೇಳಿ, ನಾನು ಸ್ವಾಂ ಪ್ರಕೃತಿ ಅಧಿಷ್ಠಾಯ, ನಾನು ನನ್ನ ಅಧೀನವಾದ, ಅದಕ್ಕೆ ಶ್ರೀನಿವಾಸ ಅಂತ ಇಲ್ಲಿ ಹೇಳುವುದು ಅಲ್ಲಿ ಬರುತ್ತೆ, ಸ್ವಾಂ ಪ್ರಕೃತಿ ಅಧಿಷ್ಠಾಯ ಅಂದ ನನ್ನ ಸ್ವಾಮ್ ಅಂದ ನನ್ನದು ಅಂತ, ನನ್ನದು ಆರ್ ನನ್ನ ವಶದಲ್ಲಿ ಇರುವಂತ, ನನ್ನ ವಶದಲ್ಲಿ ಇರುವಂತ ಈ ಲಕ್ಷ್ಮಿ ಪ್ರಕೃತಿ, ಎಂಟೈರ್ ಪ್ರಕೃತಿ ಜಡ ಪ್ರಕೃತಿಗೆ ಅಭಿಮಾನಿಯಾದಂತ ಲಕ್ಷ್ಮೀ ದೇವಿ, ಅವಳು ನನ್ನ ವಶದಲ್ಲಿ ಇದ್ದಾಳೆ, ಅವಳನ್ನ ಅಧಿಷ್ಠಾನವಾಗಿ ಇಟ್ಟುಕೊಂಡು ಅವಳಿಂದ ಅಧಿಷ್ಠಿತವಾಗಿರುವಂತ ಈ ಜಡ ಪ್ರಕೃತಿಯನ್ನು ಬರುತ್ತೆ, ಇದನ್ನ ಅಧಿಷ್ಠಾನವಾಗಿ ಇಟ್ಟುಕೊಂಡು ನಾನು ಬಂದು ಹುಟ್ಟಿದ್ದೆ. ಸೊ ಸಂಭವಾಮಿ ಆತ್ಮ ಸಂಭವಾಮಿ ಅಂತ ಹೇಳುವಾಗ ಸಂಭವಾಮಿ ಚಂದಾಗೆ ನಾನು ಕಾಣಿಸಿಕೊಡ್ತೀನಿ, ಹುಟ್ಟುತ್ತೀನಿ ಅಂತ ಹೇಳ್ತಾ ಇಲ್ಲ, ಸಂಭವ ನಾನು ಕಾಣಿಸಿಕೊಡ್ತೀನಿ, ಇದು ಹಾಗೆ ಇದು ಸಾಧ್ಯ ಅಂತ ಹೇಳುವಾಗ ಹೇಳ್ತಾರೆ. ಸಂಭವಾಮಿಯಿಂದ ಹುಟ್ಟುತ್ತಾನೆ ನಾನು, ಪ್ರಾದುರ್ಭಾವ ದೇವರ ಪ್ರಾದುರ್ಭಾವ ಹೇಗಾಗತ್ತೆ ಅಂತ ಹೇಳ್ತಾರೆ. ಹೇಗೆಂದ್ರೆ ಇದಕ್ಕೆ ಅರ್ಥ ಏನು ಅಂದ್ರೆ, ಅವನು ಒಂದೊಂದು ಅವತಾರದಲ್ಲಿನೂ ಭಗವಂತ ಹುಟ್ಟುವಾಗ ಕೃಷ್ಣ ಹುಟ್ಟಿದ್ದಾನೆ, ರಾಮ ಹುಟ್ಟಿದ್ದಾನೆ ಅಂತ ಬರುವಾಗ ಆ ಪ್ರಕೃತಿ ಮಧುಷ್ಠಾಯ ಅಂತ ಹೇಳುವಾಗ ಈ ಪ್ರಕೃತಿಯಿಂದ ನಿರ್ಮಿತವಾದಂತ ಆ ಶರೀರ ಇರುವಂತ ದೇವಕಿ ವಸುದೇವರು ಮುಂತಾದವರು, ಸೊ ಎಲ್ಲೆಲ್ಲಿ ಅವನು ಹುಟ್ಟಿದ್ದಾನೋ ಅವರನ್ನ ಅಧಿಷ್ಠಾನವಾಗಿ ಇಟ್ಟುಕೊಂಡು ಅಲ್ಲಿ ಲಕ್ಷ್ಮೀ ದೇವಿ ಬರ್ತಾಳ, ಲಕ್ಷ್ಮೀ ದೇವಿ ತನ್ನ ವಶದಲ್ಲಿ ಇರುವಂತ ಲಕ್ಷ್ಮೀ ದೇವಿ ದ್ವಾರವಾಗೆ ಅವನು ಅವನು ಕಾಣಿಸಿಕೊಡ್ತಾನ, ಅಭಿವ್ಯಕ್ತನಾಗ್ತಾನೆ ಅವನು ಅಂತ ಅಲ್ಲಿ ಹೇಳ್ತಾನೆ. ಸೊ ಎಲ್ಲವೂ ಅದು ಏನಾಗತ್ತೆ ಇಲ್ಲಿ, ನನ್ನ ವಶದಲ್ಲಿ ಅಂತ ಅವನು ಹೇಳ್ತಾನೆ, ನನ್ನ ವಶದಲ್ಲಿ ಎಲ್ಲವೂ ಇದೆ ಅಂಬೋದನ್ನ ತೋರಿಸ್ತಾನೆ. ಹೀಗೆ ದೇವರ, ಸೊ ದೇವರ ವಶದಲ್ಲಿ ಲಕ್ಷ್ಮಿಯೇ ಇದ್ದಾಳೆ. ಸೊ ಅದಕ್ಕೆ ಶ್ರೀನಿವಾಸನ ಅಂತಾರೆ, ದೇವರ ವಶದಲ್ಲಿ ಲಕ್ಷ್ಮಿ ಇದ್ದಾಳೆ, ದೇವರು ಓನ್ಸ್ ಲಕ್ಷ್ಮಿ ಅಂದ ಮೇಲೆ, ದೇವರೆಲ್ಲ ಮಾಡಿಸ್ತಾನ ಅಂದ ಮೇಲೆ ನಾನು ನನ್ನದು ಎಲ್ಲಿ ಬರುತ್ತೆ, ನಾನು ನನ್ನದು ಅಂಬೋದು ಬರೋದೇ ಇಲ್ಲ ನಮ್ಗೆ. ದೇವರೇ ಎಲ್ಲವನ್ನೂ ಕೊಟ್ಟಿದ್ದಾನೆ, ಲಕ್ಷ್ಮಿ ಕೊಟ್ಟಿರುವಂತ ಲಕ್ಷ್ಮಿಯಿಂದ ಅಭಿಮನ್ಯವಾದಂತ ಪಂಚಭೂತದಿಂದ ಬಂದ ಈ ದೇಹ, ಈ ಪಂಚಭೂತದಲ್ಲಿ ಎಲ್ಲವನ್ನೂ ಇಟ್ಟಿದ್ದಾನೆ, ಎಲ್ಲ ದೇವತೆಗಳನ್ನು ಇಟ್ಟಿದ್ದಾನೆ. ದೇವರೇ ನಿಂತು ಇದನ್ನ ಮಾಡ್ತಾ ಇರುವಾಗ ನಾನು ನನ್ನದು ಅಂತ ಹೇಳ್ತೇವೆ. ಸೊ ಈ ಒಂದು ತಿಳ್ಕೊಳ್ಳದೆ, ದೇವರನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳದೆ ಏನು ಕೇಳಿದರೇನು, ಎಷ್ಟೋ ನಾವು ಕೇಳಿದ್ದ ಎಷ್ಟು ಉಪನ್ಯಾಸಗಳು, ಎಷ್ಟು ಒಂದು ಪ್ರವಚನಗಳು ಕೇಳಿದ್ದ ಏನು ಫಲ ಆಗೋದಿಲ್ಲ. ಯಾಕೆಂದ್ರ ದೇವರನ್ನ ನಾವು ತಿಳ್ಕೊಂಡೇ ಇಲ್ಲ, ಈ ಪಂಚಭೇದವನ್ನ ತಿಳ್ಕೊಂಡೇ ಇಲ್ಲ, ಪಂಚಭೇದವನ್ನ ಅಪ್ಲೈ ಮಾಡಿದ್ದೇ ಇಲ್ಲ. ಏನು ಕೇಳಿದರೇನು, ಒಂದೊಂದು ಇಂದ್ರಿಯವು ಕೊಡ್ತಾರೆ, ಏನು ನೋಡಿದರೇನು, ಏನು ನೋಡಿದ್ರೆ ಏನು, ಏನು ಓದಿದ್ರೆ ಏನು. ಸೊ ಇಟ್ ಇಸ್ ನಾಟ್ ಹೌ ಮಚ್ ಯು ರೀಡ್, ವಾಟ್ ಯು ರೀಡ್, ಹೌ ವೆಲ್ ಯು ಅಂಡರ್ಸ್ಟ್ಯಾಂಡ್, ಅದು 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 ವಿ ಹ್ಯಾವ್ ಟು ಡೂ ಆಲ್ ದಟ್, ಬಟ್ ಅಲ್ಲಿ ಇರುವಂತ ವಿಷಯಗಳು ನಮ್ಗೆ ಅರ್ಥ ಆಗ್ಬೇಕು. ದೇವರನ್ನ ಸರಿಯಾದ ರೀತಿಯಿಂದ, ದೇವರು ಈ ಪಂಚಭೇದವನ್ನ ಸರಿಯಾದ ತಿಳ್ಕೋಬೇಕು. ತಿಳ್ಕೊಂಡಿದ್ದೀವಿ ಅಂದ್ರೆ ತಿಳ್ಕೊಂಡಿಲ್ಲ, ನಾವು ತಿಳ್ಕೊಂಡ್ರೆ ಅವರ್ ಆಕ್ಷನ್, ನಾವು ಮಾಡುವಂತ ಕಾರ್ಯಗಳಲ್ಲಿ ಅದು ಕಾಣಿಸಿ ಬರುತ್ತೆ. ಅಂದ್ರೆ ನಮ್ಗೆ ಹೊರಗಿನವರಿಗೆ ಕಾಣಿಸಿ ಬರಲ್ಲ, ನಮಗೆ ಅದು ಅದು ವಿ ವಿಲ್ ಬಿ ಏಬಲ್ ಟು ಅಪ್ಲೈ ಇಟ್. ಹೇಗೆ ಒಂದು ಡ್ರೈವಿಂಗ್ ಚಂದಾಗ ತಿಳ್ಕೊಂಡು, ಪುಸ್ತಕ ಓದಿದ್ರೆ ಬರಲ್ಲ, ಡ್ರೈವಿಂಗ್ ತಿಳ್ಕೊಳ್ಳೋದು ಅಂದ್ರೆ ಯು ನೋ ಇಟ್ಸ್ ಕಾನ್ಸಿಕ್ವೆನ್ಸಸ್ ಆಲ್ಸೋ, ಯು ನೋ ದಟ್. ಆವಾಗ ತಿಳ್ಕೊಂಡು ಯು ಡ್ರೈವ್ ಆನ್ ದ ರೋಡ್, ವಿ ಕೀಪ್ ದಟ್ ಕಂಟಿನ್ಯೂಸ್ಲಿ. ಒಂದು ಡ್ರೈವ್ ಮಾಡೋವಾಗ ಕೀಪ್ ರೈಟ್, ಅದು ಮನಸ್ಸಲ್ಲಿ ಕಂಟಿನ್ಯೂಸ್ ಆಗಿ ಎಲ್ಲ ಮಾಡ್ತಾ ಇದ್ರು ಅದು ಮನಸ್ಸಲ್ಲಿ ಕಂಟಿನ್ಯೂಸ್ ಇರ್ತದೆ. ಸೇಮ್ ಥಿಂಗ್ ವಿ ಗೋ ಟು ಫ್ರೆಂಡ್ಸ್ ಪ್ಲೇಸ್ ಆರ್ ಮಠ, ನಾವು ದೇವಸ್ಥಾನಕ್ಕೆ ಹೋಗುವ ಪರ್ಪಸ್ಸು, ಒನ್ ಆಫ್ ದ ಮೆನಿ ಪರ್ಪಸಸ್ ಫಾರ್ ಗೋಯಿಂಗ್ ಅಂಡ್ ಡೂಯಿಂಗ್ ಪೂಜೆ ಇನ್ ದೇವಸ್ಥಾನಕ್ಕೆ ಇದೇ ವಿಶೇಷ ಆಗುತ್ತೆ. ಅಲ್ಲಿ ಹೋದಾಗ ವಿ ನೋ ದಟ್ ನಥಿಂಗ್ ಈಸ್ ಅವರ್ಸ್, ನಥಿಂಗ್. ಒಂದು ಸ್ಪೂನ್ ಆಗಲಿ, ಒಂದು ಏನೇ ಆಗಲಿ, ಅಲ್ಲಿ ಇರುವಂತ ಬಳಸುವಂತ ಪದಾರ್ಥಗಳು ಯಾವುದು ನನ್ನದಲ್ಲ ಅಂಬೋ ನೆನಪು ಚಂದಾಗೆ ಬರುತ್ತದೆ. ಆಚಾರ್ಯ ನಮ್ಮಿಂದ ಮಾಡಿಸ್ತಾರಂತೂ ಬರುತ್ತೆ, ನಾನ್ ಮಾಡ್ತೀನಿ ಅಂತ ಬರೋದು ಇಲ್ಲ. ಆಚಾರ್ಯರು ಕೂತಿರ್ತಾರ, ಅವರೆಲ್ಲ ಮಾಡ್ತಾ ಇದ್ದಾರೆ. ಆಚಾರ್ಯ ನಿಮ್ಮ ಮೂಲಕವಾಗಿ ಮಾಡಿಸ್ತೀನಿ ಅಂತ, ಆಚಾರ್ಯ ತಮ್ರಣಿ ಅಂತ ಅವ್ರನ್ನ ಮೂಲಕವಾಗಿ ಮಾಡಿಸ್ತೀವಿ. ಸೊ ಈ ಚಿಂತನೆ ನಮ್ಗೆ ಬರ್ತಾನೆ ಇರುತ್ತೆ. ಸೊ ಇದು ಬರಬೇಕು ಅಂತ ಹೇಳ್ತಾರೆ, ಏನು ಕೇಳಿದರೆ ಏನು, ಏನು ನೋಡಿದರೇನು, ಏನು ಓದಿದರೇನು, ಏನು ಕೇಳಿದರೇನು, ಏನು ಪಾಡಿದರೇನು, ಏನು ಮಾಡಿದರೇನು. ಕೊನೆಯಲ್ಲಿ ನಾವು ಮಾಡ್ತೀವಿ ಎಲ್ಲವೂ ತಿಳ್ಕೊಂಡು ಇದನ್ನ ನಾವು ಮಾಡ್ತೀವಿ. ಏನು ಮಾಡಿದರೇನು, ಏನು ಮಾಡಿದರೇನು, ದಿನ ದಿನದಿ ಎಲ್ಲವೂ ದಿನ ದಿನ ನಾವು ಮಾಡುವಂತ ಕೆಲಸ ದಿನ ದಿನ ಮಾಡಿ ಏನು ಪ್ರಯೋಜನ. ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗ. ಸೊ ಅನುರಾಗ ಎಲ್ಲಿ ಇರಬೇಕು, ಅನುರಾಗ ಅಂದ್ರ ಅಭಿಮಾನ, ಅಭಿಮಾನದಲ್ಲಿನೂ ಅಭಿಮಾನ ಪೂರ್ತಿ ಕೆಟ್ಟದಿಲ್ಲ, ಅಭಿಮಾನ ಎಲ್ಲಿ ಇರಬೇಕು ಅಂಬ ಅಭಿಮಾನ ತೀರ ಬಿಡಕ್ಕೆ ಆಗೋದಿಲ್ಲ. ಹೇಗೆ ಆ ಭ್ರಮರ ಹೇಗೆ ಅದು ಆ ಮಕರಂದದಲ್ಲಿ ಅದಲ್ಲಿ ಇರುತ್ತೋ ಅದಕ್ಕೆ, ಹಾಗೆ ನಮ್ಮ ಅಭಿಮಾನ ಎಲ್ಲಿ ಇರಬೇಕು ಅಂದ್ರೆ ನಾವು ದೇವರಲ್ಲಿ ಅನುರಾಗ ಇರಬೇಕು. ಸೊ ಶ್ರೀನಿವಾಸನ, ಸೊ ದೇವರಲ್ಲಿ ಇರಬೇಕು ಅಂದ್ರೆ ದೇವರ ವಿಷಯಗಳನ್ನ ಹೇಳೋ ಜನ್ಮ ಕರ್ಮ ಅಂದ್ರೆ ಇದು ಅಪ್ಲೈ ಮಾಡೋ ಜನ್ಮ ಕರ್ಮ ಸದಾನುರಾಗ. ಜನ್ಮ ಕರ್ಮ ಇಲ್ಲಿ ಏನು ಬಂತು, ನಾವು ಮಾಡುವಂತ ಏನು ಕೇಳಿದರೆ ಏನು ನೋಡಿದ್ರು, ಸೊ ಕೊನೆಯಲ್ಲಿ ಏನು ಮಾಡಿದರೆ ಏನು ಅಂತ, ಮಾಡುವ ಕಾಲದಲ್ಲಿ ಅದು ದೇವರು ಮಾಡಿಸಂತೆ. ಶ್ರೀನಿವಾಸನ ಜನ್ಮ ಕರ್ಮ, ಅವನ ಜನ್ಮ ಇಲ್ಲಿ ಏನಾಗತ್ತೆ ಅಂದ್ರೆ ಅಭಿವ್ಯಕ್ತನಾಗ. ನಾವು ಮಾಡೋವಾಗ ಈ ಕೆಲಸ ನಮ್ಮಿಂದ ಆಗ್ತಾ ಇದೆ ಅಂದ್ರೆ, ಈಗ ನಾವು ಹೇಳ್ತೀವಿಲ್ಲ ಏನು ಕೆಲಸ ಏನು ಕರ್ಮ ಮಾಡೋವಾಗಲೂ ಆ ಬಿಂಬಕ್ರಿಯಾ ದ್ವಾರ ಪ್ರತಿಬಿಂಬದಲ್ಲಿ ಆಗ್ತಾ ಇದೆ ಅಂತ ನಾವು ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಸೊ ದಟ್ ಯು ಸ್ಟಾರ್ಟ್ ಅಪ್ಲೈಯಿಂಗ್, ಸ್ವಲ್ಪ ಒಂದೊಂದ ತಗೊಂಡು ಯು ಹ್ಯಾವ್ ಟು ಅಪ್ಲೈ ದಟ್. ಸೊ ನಾವು ಒಂದು ಕೈ ಅಲ್ಲಾಡಿಸಿದಾಗ ದಟ್ ಥಾಟ್ ಶುಡ್ ಬಿ ದೇವರು ಮಾಡ್ತಾ ಇದ್ದಾನೆಂಬುದು, ದೇವದ ಆ ದೇವರ ಚಿಂತನೆ ಮಾಡಿದ್ದಾರೆ, ಅವನ ಜನ್ಮ ಆಗುತ್ತೆ, ಅವನ ಅಭಿವ್ಯಕ್ತಿ ಆಗುತ್ತೆ. ಒಂದೊಂದು ಮೂಮೆಂಟ್ ಒಂದೊಂದಾಗವಾಗ ದೇವರು ಒಂದೊಂದು ರೂಪದಿಂದ ಅಭಿವ್ಯಕ್ತನಾಗ, ನಾವು ಕರೆದಾಗ ಅವನು ಅಭಿವ್ಯಕ್ತನಾಗ್ತಾನೆ. ತಿಳಿದು ಕರೆಯಬೇಕು ಅಂತಿಲ್ಲ, ಮನಸ್ಸಲ್ಲಿ ಅದು ಇರಲೇಬೇಕು. ಸೊ ಶ್ರೀನಿವ ಲಕ್ಷ್ಮಿ ಸಹಿತನಾಗಿ ಅವನು ಇರೋ ಕಾರಣದಿಂದ ಎಲ್ಲ ದೇವತೆಗಳು ಅಲ್ಲೇ ಬಂದ್ಬಿಡ್ತಾರೆ. ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗದಿ ನೆನೆದು, ಸದಾ ಅನುರಾಗದಿಂದ ಅವನ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು, ಬಿಕಾಸ್ ದಟ್ ಈಸ್ ದ ಶಾಶ್ವತವಾದ ಅಭಿಮಾನ. ಉಳಿದದ್ದು ನಮಗೆ ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಅದನ್ನು ಹೇಗೆ ಮಾಡಬೇಕು ಎಂಬುದನ್ನು ಹೇಳ್ತಾರೆ. ಬಂಧನ ಹೇಗೆ ಬರುತ್ತೆ, ಬಂಧನ ಹೇಗೆ ಹೋಗುತ್ತೆ ಎಂಬುದನ್ನು ಹೇಳ್ತಾರೆ. ಅಭಿಮಾನ ಹೇಗೆ ಹುಟ್ಟಿಸ್ತಾನೆ, ದೇವರೇ ಹಾಕ್ತಾನೆ, ದೇವರೇ ಕೊಡ್ತಾನೆ. ಅಭಿಮಾನವನ್ನ, ಅಜ್ಞಾನವನ್ನ ಮೂಲವಾಗಿ ಇಟ್ಟುಕೊಂಡು ಅಭಿಮಾನವನ್ನ ದೇವರು ಕೊಡೋದು ಅವನ ಕರುಣೆನೆ ಆಗತ್ತಂತೆ. ಸೊ ಹೇಳ್ತಾರೆ, ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದಿ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ, ಸ್ಮರಣ ಮಾಡಬೇಕು. ನಾಮಸ್ಮರಣ ಅಂತ ನಾವು ಯಾವುದನ್ನ ಹೇಳ್ತೀವೋ ಆ ನಾಮಸ್ಮರಣದ ಮಹಿಮೆಯನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ನೆನೆದು ತತ್ತ ಸ್ಥಾನದಲ್ಲಿ, ತತ್ತ ಸ್ಥಾನದಲ್ಲಿ ಅಂದ್ರೆ ಯಾವ 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 ಸ್ಥಾನದಲ್ಲಿ, ಸೊ ಯಾವ ಯಾವ ಕರ್ಮ ಅಂದ್ರೆ ಅಲ್ಲಿ ಗರುಡ ಪುರಾಣದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಗರುಡ ಪುರಾಣದಲ್ಲಿ ಹೇಳಿರು ಅಂದ್ರೆ ಗರುಡ ಪುರಾಣದಲ್ಲಿ ಹೇಳಿದ್ದು ಏನು ಅಂದ್ರೆ ಹೇಳ್ತಾರೆ ಯಾವ ಯಾವ ದೇವರ ಅಭಿವ್ಯಕ್ತಿ ಎಲ್ಲೆಲ್ಲಿ ಯಾವ ರೂಪದಿಂದ ಅವನು ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡೋದು ಪ್ರತಿಯೊಂದಲ್ಲಿನೂ ಹೇಳಿದ್ದಾರೆ. ಪ್ರತಿಯೊಂದು ಜಡ ವಸ್ತುವಲ್ಲಿನೂ ಸಹಿತ ಲಿಸ್ಟ್ ಇಸ್ ಸೋ ಎಕ್ಸಾಸ್ಟಿವ್ ಇರುತ್ತೆ. ಬಟ್ ಮೇನ್ಲಿ ನಾವು ಮಾಡುವಂತ ಕೆಲವು ಕಾರ್ಯಗಳಲ್ಲಿ ದೇವರ ರೂಪಗಳನ್ನ, ಆ ರೂಪವನ್ನ ತಿಳಿಬೇಕು ಅಂತ. ಇದನ್ನೇ ವಿಜಯದಾಸರು ತಮ್ಮ ಆಹ್ನಿಕ ಸುಳಾದಿಗಳಲ್ಲಿ, ಎರಡು ಸುಳಾದಿಗಳು ಆಹ್ನಿಕ ಸುಳಾದಿಯಲ್ಲಿನೂ ಯಾವ ಯಾವ ರೂಪ ಎಲ್ಲಿ ಎಲ್ಲಿ ಇದೆ ಅಂತ ಅದನ್ನ ಹೇಳಿದ್ದಾರೆ. ಇದನ್ನ ಅನೇಕರು ಅನೇಕ ಒಂದು ಪಬ್ಲಿಕೇಶನ್ಸ್ ಇಲ್ಲಿ ಒಂದೊಂದಲ್ಲಿ ಒಂದೊಂದು ವಿಧಾನ ಎಂಬುದನ್ನ ಅನೇಕ ಅದು ಅನೇಕ ಪುಸ್ತಕಗಳಲ್ಲಿ ಅನೇಕ ಕಡೆ ಇದನ್ನ ಈ ಪರ್ಟಿಕ್ಯುಲರ್ ಇದರಲ್ಲಿ ದೇವರು ಈ ರೂಪದಿಂದ ಇದ್ದಾನೆ, ಈ ಇದರಲ್ಲಿ ಈ ರೂಪದಿಂದ ಇದ್ದಾನೆ ಅನ್ಬೋದು. ಎಲ್ಲರಿಗೇನು ಮೋಸ್ಟ್ ಆಫ್ ಇಟ್ ಸುಮಾರಾಗಿ ಎಲ್ಲರಿಗೇನು ಗೊತ್ತಿರುತ್ತೆ. ಅದು ಬೇಸಿಕ್ ಎಲ್ಲಿ ಅಂದ್ರೆ ಗರುಡ ಪುರಾಣದಲ್ಲಿ ಇದೆ. ಗರುಡ ಪುರಾಣದಲ್ಲಿ ಇದ್ದ ವಿಜಯದಾಸರು ತಮ್ಮ ಆಹ್ನಿಕ ಸುಳಾದಿಗಳಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತನ್ನಾಮಕ ಇಲ್ಲಿ ಪೂರ್ತಿ ಎಕ್ಸಾಸ್ಟಿವ್ ಆಗಿ ಕೊಟ್ಟಿಲ್ಲ ಅವರು, ತತ್ತ ಸ್ಥಾನದಲ್ಲಿ ತದ್ರೂಪ ತನ್ನಾಮ. ನಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ನಮ್ಗೆ ಎಲ್ಲ ಬೈಹಾಟ್ ಮಾಡ್ಬೇಕು ಅಂತಿಲ್ಲ. ಅಲ್ಲಿ ಯಾವ ಯಾವ ರೂಪ ನೋಡ್ತೀವೋ ಆ ರೂಪದಲ್ಲಿ ಭಗವಂತ ನಿಂತಿದ್ದಾನೆ. ಯಾಕೆ ಚಿಂತನೆ ಇದು ಬರಬೇಕು ಅಂದ್ರೆ ಫಸ್ಟ್ ನಾವು ಮೂರನೇ ಸಂಧಿಯಲ್ಲಿನೇ ಅವನನ್ನ ವ್ಯಾಪ್ತ ಅಂತ ಹೇಳಿದೀವಿಲ್ಲ, ಎಲ್ಲ ಕಡೆ ವ್ಯಾಪ್ತವಾಗಿದ್ದಾನೆ, ವಿಭೂತಿ ಹೇಳಿದ್ದೀವಿ, ವ್ಯಾಪ್ತ ಹೇಳಿದ್ದೀವಿ. ಸೊ ದಟ್ ಇಸ್ ವಾಟ್ ಇಟ್ ಈಸ್. ವ್ಯಾಪ್ತ ಅಂತ ಸುಮ್ಮನೆ ಹೇಳೋದಲ್ಲ, ನಾವು ಮಾಡೋವಾಗ ಅವನು ವ್ಯಾಪ್ತನಾಗಿ ಅಲ್ಲೇ ಇದ್ದಾನೆ. ಹೇಗಿದ್ದಾನೆ ಅಂದ್ರೆ ಆಕಾರ, ಬಿಕಾಸ್ ಒಂದು ಲೋಟ ಅಂದ್ರೆ ಲೋಟದಿಂದ ನೀರು ಕುಡಿತೀವಿ. ಸೊ ಲೋಟದ ಆಕಾರ ನಮ್ಗೆ ಪ್ರಯೋಜಕ ಆಗ್ತಾ ಇದೆ. ಸೊ ಲೋಟದ ಆಕಾರದಲ್ಲಿ ಅವನಲ್ಲಿ ನಿಂತಿದ್ದಾನೆ, ಬಿಕಾಸ್ ಲೋಟದ ಕೆಲಸ ಆಗಬೇಕಲ್ಲ. ಲೋಟ ಹ್ಯಾಸ್ ಟು ಹೋಲ್ಡ್ ಇಟ್, ಇಸ್ ಅ ಕಂಟೈನರ್. ಕಂಟೈನರ್ ಎಂಬ ಒಂದು ಇಟ್ ಹ್ಯಾಸ್ ಟು ಕಂಟೈನ್ ಸಮಥಿಂಗ್. ಸೊ ಕಂಟೈನರ್ ಎಂಬ ಬೇಸ್ ಕೊಡ್ಬೇಕಲ್ಲ. ಆ ರೂಪ ಅದಕ್ಕೆ ಹೇಗಿರುತ್ತೆ, ಆ ಜಡಕ್ಕೆ ಹೇಗೆ ಬಂತು, ಅದು ಮಾಡಿದ್ದವನಿಗೆ ಹೇಗೆ ಬುದ್ಧಿ ಬಂತು, ಅದು ಮಾಡ್ಲಿಕ್ಕೆ ಬೇಕಾದ ವಸ್ತುಗಳು ಎಲ್ಲಿಂದ ಬಂತು, ಅದು ಹೇಗೆ ನಾವು ಯೂಸ್ ಮಾಡ್ತೀವಿ, ನೆನಪು ಹೇಗೆ ಬರುತ್ತೆ. ಸೊ ಇದು ಎಲ್ಲ ಮಾಡ್ಬೇಕಂದ್ರೆ ಆ ರೂಪದಲ್ಲಿ ಭಗವಂತ ನಿಂತು ಆ ಒಂದು ಲೋಟದಲ್ಲಿ ಅದು ನೀರು ಹಿಡಿಯುವಂತ ಆ ಕೆಪಾಸಿಟಿಯನ್ನು ಕೊಟ್ಟು ಅಲ್ಲಿ ನಿಂತಿದ್ದಾನೆ. ಸೊ ತದ್ರೂಪ ಆ ರೂಪ, ತದ್ರೂಪ ಆ ರೂಪ, ಕಣ್ಣಿಗೆ ಕಾಣಿಸುವಂತ ಈ ರೂಪಗಳು ಅಲ್ಲಿ ನೋಡ್ಬೇಕು. ತನ್ನಾಮಕ ಅಲ್ಲಿ ಲೋಟದಲ್ಲಿ ನಮ್ಗೆ ಏನು ರೂಪ ಗೊತ್ತಿಲ್ಲ ಅಂದ್ರೆ ಆ ರೂಪವೇ, ಆ ರೂಪ ಆ ಹೆಸರೇ. ಅದಕ್ಕೆ ಅವನನ್ನ ಅಲ್ಲೇ ಲೋಟ ಅಂತಾನು ಕರೆಯೋದು. ಆ ಹೆಸರು ಆ ನಾಮದಲ್ಲಿ ಯು ಸೀ ದ ಇನ್ನರ್ ಡ್ವೆಲ್ಲಿಂಗ್, ಭಗವಂತನನ್ನು ನೋಡಿ ಅಂತ ಅಂದ್ರೆ ಅದು ಹೇಳಿಯೋದಕ್ಕೆ ಕರಿಬೇಕು ಅಂತಿಲ್ಲ. ಸೊ ವೆನ್ ಎವರ್ ಯು ಯೂಸ್ ಇದಕ್ಕೆ ಇನ್ನೂ ತುಂಬಾ ವಿಸ್ತಾರವಾಗಿ ವಿಜಯದಾಸರು ಈ ಕರಿಯೋ ಹೆಸರುಗಳು ಲೋಟ ಅಂತಿಲ್ಲ, ಈ ಕರಿಯೋ ಹೆಸರುಗಳು ನಮ್ಗೆ 51 ವರ್ಣಗಳು ನಾವು ಮಾತೃಕಾನ್ಯಾಸ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಎಷ್ಟೆಷ್ಟು ಭಗವಂತನ ರೂಪಗಳು ಎಷ್ಟೆಷ್ಟು ಇದೆ ಎಂಬುದನ್ನು ಅವರು ತುಂಬಾ ಚೆಂದಾಗಿ ಹೇಳ್ತಾರೆ. ಯಾಕೆಂದ್ರೆ ಯಾವ ಹೆಸರು ತನ್ನಾಮ ಅಂತ ಹೇಳ್ತೀವಿ, ತನ್ನಾಮಕನ ಸ್ಮರಿಸದವ ಅಲ್ಲಿ ತನ್ನಾಮಕನ ಹೇಳದವ ಅಂತ ಹೇಳಿಲ್ಲ ಅವರು, ಉಚ್ಚಾರಣೆ ಮಾಡೋದು ಸ್ಮರಣ ಎಂಬುದನ್ನು ಹೇಳ್ತಾರೆ. ಸ್ಮರಣ ಎಂಬುದಕ್ಕೆ ಸ್ಮರಣೆ ಮಾಡಬೇಕು ಅಂದ್ರೆ ಅದು ಫಸ್ಟ್ ತಿಳ್ಕೋಬೇಕು, ತಿಳ್ಕೊಂಡದ್ದನ್ನ ದಿ ರೀಕಾಲ್ ಒಂದು ನಾಮ ಹೇಳ್ತೀವಿ. ಶ್ರೀ ಹರಿನಾಮ ಒಂದೇ ಸಾಕು ಅಂತ ಹೇಳುವಾಗ ಬರೀ ಅಲ್ಲಿ ಹೇಳೋದು ಹರಿನಾಮ ಅಂದ್ರೆ ನಾಮ ಅಂಬುದು ಏನೋ ಒಂದು ಹೆಸರು, ದಟ್ಸ್ ಹೌ ವಿ ಟ್ರಾನ್ಸ್ಲೇಟ್. ಏ ಆ ಹೆಸರು ಹೇಳ್ಬೇಕು, ಈ ಹೆಸರು ಹೇಳ್ಬೇಕು. ಇಟ್ಸ್ ನಾಟ್, ವಿಚಾರ ಮಾಡಬೇಕು ಶಾಸ್ತ್ರ ಯಾವಾಗಲೂ ವಿಚಾರ ಮಾಡಬೇಕು. ನಾಮ ಅಂಬುದು ನೀವೇ ನಮ್ಮ ಲೌಕಿಕದಲ್ಲಿ ಇರೋದೇ ನಾಮ ಅಂತ. ನೀವು ಯಾರನ್ನ ಏನೇ ಒಂದು ವಸ್ತು ಆಗಲಿ ನಾಮ ಅಂತ ಹೇಳೋದು ಇಟ್ಸ್ ನಾಟ್ ಜಸ್ಟ್ ಹೆಸರು ಮಾತ್ರ ಅಲ್ಲ, ಬೈ ದಟ್ ಹೆಸರು ವಾಟ್ ಯು ಮೀನ್. ಒಂದು ಕುದುರೆ ಅಂತ ತಕೊಂಡ, ಕುದುರೆ ಅಂತ ಒಂದು ಹೆಸರು ಇದ್ರೆ ಓ ಕುದುರೆ ಅಂತ ಹೆಸರು ಮಾತ್ರ ನೀವು ತಕೊಳ್ಳಲ್ಲ. ಕುದುರೆ ಅಂದಾಗ ಆ ಕುದುರೆಯ ಲಕ್ಷಣ, ಕುದುರೆಯ ರೂಪ, ಕುದುರೆ ಮಾಡುವಂತ ಕೆಲಸ, ಇದು ಎಲ್ಲವೂ ಸಮಗ್ರವಾಗಿ ಬರುತ್ತೆ. ಬರೀ ಹೆಸರು ಅಂತ ಬರೋದಿಲ್ಲ. ನಾವು ಒಂದು ಒಬ್ಬರನ್ನ ಕರಿತೇವೆ ಕಮಲ ವಿಮಲ ಅಂತ ಕರೆದಾಗ ಆ ಕಮಲ, ದೇರ್ ವಿಲ್ ಬಿ ಮಿಲಿಯನ್ಸ್ ಆಫ್ ಕಮಲ ಇರಬಹುದು, ಇದ್ರನ್ನು ದಟ್ ಪರ್ಟಿಕ್ಯುಲರ್ ನಮ್ಗೆ ಮನಸ್ಸಿಗೆ ಆ ಕಮಲ, ಈ ಕಮಲ, ಚಿಕ್ಕ ಕಮಲ, ದೊಡ್ಡ ಕಮಲ, ಹೀಗೆ ವಿ ಡೂ ದಟ್. ಸೊ ಬೈ ನಾಮ ಯು ಆರ್ ಪರಿಚಯವನ್ನ ಕೊಡುತ್ತೆ. ಇಟ್ ಐಡೆಂಟಿಫೈಸ್ ದಟ್ ವಸ್ತು, ದಟ್ ವ್ಯಕ್ತಿ ಆಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್, ಅದಕ್ಕೆ ನಾಮ ಅಂತ ಹೇಳ್ತೀವಿ. ಸೊ ಭಗವಂತನ ಆ ನಾಮಗಳು, ಸೊ ತನ್ನಾಮ ಮತ್ತೆ ಸ್ಮರಿಸೋದು. ಸೊ ಭಗವಂತನನ್ನ ಮಾಡಬೇಕು ಅಂದ್ರೆ ಈ ಹೆಸರುಗಳಿಂದಲೇ ಮಾಡ್ತೀವಿ, ಈ ಅಕ್ಷರಗಳಿಂದಲೇ ನಾವು ಬಳಸ್ತೀವಿ. ಈ ಅಕ್ಷರಗಳೆಲ್ಲ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ಬೇಕು. ಸ್ಮರಣೆ ಮಾಡಬೇಕು ಅಂದ್ರೆ, ನಾಮಸ್ಮರಣೆ ಅಂದ್ರೆ ಈ ಅಕ್ಷರಗಳೆಲ್ಲ ಎಲ್ಲಿ ಬರವೆ, ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ಬೇಕಂತ. ಈ ಅಕ್ಷರಗಳೆಲ್ಲ ಎಲ್ಲಿ ಬಂತು ಅಂದ್ರೆ ಒಂದೊಂದು ಬಿಡಿಸಿ 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 ಬಿಡಿಸಿ, ಏನು ಬೇಸಿಕ್ ಆಗ 51 ಬರುತ್ತೆ. ಈ 51 ಅಕ್ಷರಗಳು ಬರ್ತಾ ಇದೆಲ್ಲ, ಈ 51 ಅಕ್ಷರಗಳಿಗೆ, ಈ 51ಕ್ಕೆ ಮೂಲ ಯಾವುದು ಅಂದ್ರೆ ಈ ವ್ಯಂಜನಗಳಿಗೆ. ವ್ಯಂಜನ ಕೆನಾಟ್ ಬಿ ಇಂಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಆಗ ವ್ಯಂಜನವನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಈ ವ್ಯಂಜನಗಳು ಹೇಳುವಾಗ ಏನ್ ಮಾಡ್ಬೇಕು ಅಂದ್ರೆ ಸ್ವರಗಳ ಬೇಸಿನಿಂದ ಬರುತ್ತೆ. ಸೊ ಈ ಸ್ವರಗಳು ವ್ಯಂಜನ ಜೊತೆಯಲ್ಲಿ ಬರಬೇಕು. ಸೊ ಈ ಸ್ವರಗಳಿಗೆ, ಸೊ ಹೇಳುವಾಗ ಸ್ವರಗಳಿಗೆ, ಸ್ವರಗಳಿಗೆ ಮುಖ್ಯವಾಗಿ ಹೋದಾಗ ಅ ಇಂದ ಅಂ ತನಕ 16 ಆಗತ್ತೆ, ಈ 16 ಆಗತ್ತೆ, ವ್ಯಂಜನಗಳಾಗತ್ತೆ, ವ್ಯಂಜನಗಳು 35 ಆಗತ್ತೆ. ಸೊ ಹೀಗೆ ಇದು ಬರೋವಾಗ ಅವ್ರು ಏನ್ ಹೇಳ್ತಾರಂದ್ರೆ ಈ 16 ತಗೊಳ್ತಾರೆ. ಈ 16 ಒಂದು ಕ ಜೊತೆಯಲ್ಲಿ, ಕ ಅಂಬೋ ಸೊ ಒಂದು ಅಕ್ಷರ, ವಿ ಟೇಕ್ ಕ ಅಸ್ ಒಂದೇ ಒಂದು ಅಕ್ಷರ ಅಂತ ನಾವು ಭಾವನೆ ಮಾಡ್ತೀವಿ. ಕಪಿಲ ಅಂತ ಬರೋವಾಗ ಕ ಅಂದ್ರೆ ಒಂದು ಅಕ್ಷರ, ಕ ವಿ ರೈಟ್ ಇಟ್ಸ್ ಒಂದು ಅಕ್ಷರ. ದಾಸರಿ ಹೇಳ್ತಾರೆ ಇಲ್ಲ ಅದು ಒಂದು ಅಕ್ಷರ ಇಲ್ಲ, ಹಾಗೆ ಕಾಲಗಳಲ್ಲಿ ಅವಯವಗಳಿರತ್ತೋ. ಒಂದು ವರ್ಷ ಅಂತ ಹೇಳ್ತೀವಿ, ಒಂದು ವರ್ಷ ತಾನೇ ಅಂತ ಹೇಳ್ತೀವಿ, ಇಲ್ಲ ಒಂದು ವರ್ಷ ಅಂದ್ರೆ ಒಳಗೆ ನೋಡಿ 12 ತಿಂಗಳು ಹೇಗೆ ಹೇಗೆ ಅವಯವ ಇದೆಯೋ ಹಾಗೇನೆ ಈ ಅಕ್ಷರಗಳ ಒಳಗೇನೋ ಅವಯವಗಳು ಇದೆ ಅಂತ ಹೇಳ್ತಾರೆ. ಅಂದ್ರೆ ಕ ಅಂತ ಹೇಳುವಾಗ ಅಲ್ಲೇ ನೋಡಿ ಕ ಅಲ್ಲಿ ವ್ಯಂಜನವೂ ಇದೆ, ಸ್ವರವೂ ಇದೆ, ಎರಡೂ ಇದೆ ಅದಕ್ಕೆ ಅಂತ ಹೇಳ್ತಾರೆ. ಸೊ ಇದರಿಂದ ಆಗತ್ತೆ ಅದು. ಸೊ ಆ ಕ ಇಂದಲೇ ನಿಮ್ಗೆ ಕ ಇದೆ ಕಿ ಅಂತ ನೀವು ಹೇಳಿದ್ರು ಇದು ಎಲ್ಲವೂ ಇದೆ. ಸೊ ಹೀಗೆ ಅವ್ರು ಹೇಳ್ತಾ ಹೇಳ್ತಾ ಈ ಕಾಂಬಿನೇಷನ್ ಹೇಳ್ತಾ ಫಸ್ಟ್ ಅವ್ರು ಹೇಳ್ತಾರೆ ಈ ಕ ಕ ಇಟ್ಟುಕೊಂಡು ಇದು 16 ಆಗತ್ತಂತ. 16 ಆಗತ್ತೆ ಸ್ವರಗಳ ಜೊತೆಯಲ್ಲಿ ಸೇರಿ ಇದು 16 ಆಗತ್ತೆ. ಈ 16 ಸೇರಿದ ಮೇಲೆ ಬರುವಂತ ಲೆಟರ್ಸ್ ಅದು 16 ಆಗತ್ತೆ. ಇಕ್ ಪ್ಲಸ್ ಆ ಕ, ಇಕ್ ಪ್ಲಸ್ ಆ ಕ. ಸೊ ಇದು ಮೂರು ಲೈನ್ಸ್, 2 you add 2 ಅಂಡ್ ಗೆಟ್ ದ ಥರ್ಡ್ ಒನ್. ಸೊ ಹೀಗೆ ನೀವು ಮಾಡ್ತಾ 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 ನೀವು ಹೋಗ್ತೀರಾ. ಸೊ ಇದು ಒಳಗೆ ಈ ಅಕ್ಷರದ ಒಳಗೆ 16 + 16 32 ಇದೆ. 32 ಮಾತ್ರ ಇಲ್ಲ ಇಲ್ಲಿ, ಇದಕ್ಕೆ ಇದು ಒಂದೊಂದಕ್ಕೇನೋ ಒಂದು ರೂಪ ಇದೆ ಅಂತ ಹೇಳ್ತಾರೆ. ಒಂದೊಂದು ನಾಮ ಇದೆ ಅಂದ್ರೆ ಈ ಅಕ್ಷರಕ್ಕೆ ಕ ಹೀಗೆ ನಾವು ಉಚ್ಚಾರ ಮಾಡೋದು ಇದೆ ಅಂದ್ರೆ ಅದಕ್ಕೆ ಒಂದು ರೂಪ ಇದೆ, ರೂಪ ರಕ್ಷಣೆ ಇದೆ. ಸೊ ಅದು 16 + 16 ಆಗತ್ತೆ, ದಟ್ ಈಸ್ 32 ಆಗತ್ತೆ. ಸೊ ಟೋಟಲಿ ಒಂದು ಅಕ್ಷರ ನೀವು ತಗೊಂಡ್ರೆ ಅದಲ್ಲಿ ಒಳಗಡೆ ಒಳಗಡೆ ಅದು ಅವಯವಗಳು ಸಹಿತವಾಗಿ 64 ಆಗತ್ತೆ ಅಂತ ಹೇಳ್ತಾರೆ. ಹೀಗೆ ಒಂದೊಂದಕ್ಕೇನೋ ನಿಮ್ಗೆ 64 ಆಗುತ್ತೆ. ಸೊ ಹೀಗೆ ಬರುತ್ತೆ. ಸೊ ಇಷ್ಟು ಅಕ್ಷರಗಳಿಂದ ಇಷ್ಟು ಭಗವಂತ ಮಾಡಿ ಆ ವಿಷಯಗಳನ್ನ ನಮ್ಗೆ ತಿಳಿಸ್ತಾ ಇದ್ದಾನೆ. ಸೊ ಯಾವ್ದು ಅಕ್ಷರ ಅದೇ ಅದೇ ನಾಮಸ್ಮರಣೆ ಅಂತ ಹೇಳುವಾಗ ಇಷ್ಟು ಭಗವಂತ ಮಾಡಿ ಅದು ಮಾತ್ರ ಇಲ್ಲ, ದಟ್ ಇಸ್ ನಾಟ್ ಇಟ್. ಒಂದು ನಾಮ ಹೇಳುವಾಗ ಕಮಲ ಅಂತ ಹೇಳುವಾಗ ಆ ಒಂದು ಕ ಅಂಡ್ ಮ ಶುಡ್ ಜಾಯಿಂಟ್ ಟುಗೆದರ್. ಮಾತೃಕಾ ಸಂಧಿಯಲ್ಲಿ ಏನೋ ನೋಡಿದೀವಿ, ಅದು ಜಸ್ಟ್ ರಿಪೀಟಿಂಗ್ ಇತ್ತಷ್ಟೇ. ಕ ಮ ಹೇಳಿದಾಗ ಪೂರ್ವ ವರ್ಣ ಉತ್ತರ ವರ್ಣ ಅಂತ ಇರುತ್ತೆ. ಕ ಒಂದು, ಅದ್ರ ಜೊತೆಲಿ ಆಗುವಂತ ಮ ಒಂದು, ಅದು ಎರಡು ಜಾಯಿನ್ ಆಗಿ ನಾವು ಕ ಹೇಳಿ ಒನ್ ಅವರ್ ಆದ್ಮೇಲೆ ಮ ಅಂತ ಹೇಳಿದ್ರೆ ಅರ್ಥನೇ ಇರೋದಿಲ್ಲ. ಸೊ ಅದು ಹೇಳುವಂತ ಅವಕಾಶ ಎಷ್ಟು ಹೇಳ್ತೀವಿ, ಅದಕ್ಕೆ ಎಷ್ಟು ಮಾತ್ರ ಕೊಡ್ತೀವಿ, ಎಷ್ಟು ಸ್ವರ ಕೊಡ್ತೀವಿ. ಸೊ ಇದಲ್ಲಿ ಐದು ಐದು ಒಂದೊಂದಲ್ಲಿ ಐದೈದು ರೂಪ ಸೇರೋದ್ರಲ್ಲಿ ಒಂದ್ ಅಕ್ಷರ ಇನ್ನೊಂದ್ ಅಕ್ಷರ ಒಟ್ಟಿಗೆ ಬರೋದು, ಆಮೇಲೆ ನಮ್ಮ ನಾಲಿಗೆಯಿಂದ ಬರುವಂತ ಪ್ರಯತ್ನಗಳು. ಸೊ ಸೋ ಮಚ್ ಇಸ್ ಇನ್ವಾಲ್ಡ್, ಸೋ ಮಚ್ ಇಸ್ ಇನ್ವಾಲ್ಡ್. ಸೊ ಇಷ್ಟು ದೇವರು ಮಾಡಿಸ್ತಾ ಇದ್ದಾನೆ. ಆ ತಿಳುವಳಿಕೆಯನ್ನು ಹೇಳ್ತಾರೆ, ಇದನ್ನ ದೇವರು ಇಷ್ಟು ಮಾಡಿಸೋವಾಗ ವೇರ್ ಟು ವಿ ಸೆಟ್ ನಥಿಂಗ್. ಈ ಉಚ್ಚಾರಣೆನೂ ನಮ್ಮಿಂದ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ, ಅದನ್ನು ಅಲ್ಲಿ ತೋರ್ತಾರೆ ಅವರು. ಸೊ ಒಳಗಿಂದ ಹೇಗೆ ಈ ಓಂಕಾರ, ಅದಕ್ಕೆ ಫಸ್ಟ್ ಓಂಕಾರಕ್ಕೆ ಹೋಗಿ ಓಂಕಾರದ ವಿಶೇಷ ಹೇಳುವಾಗ ಹೇಗೆ ಹೇಗೆ ಸ್ಪಂದನ ಆಗಿ ಅದು ಹೊರಗೆ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟಾಕ್ಷರ ಅದು ರೂಪಗಳನ್ನು ಹೇಳ್ತಾರಲ್ಲಿ, ಓಂಕಾರದಲ್ಲಿ ಇರುವಂತ ಎಂಟು ರೂಪಗಳು, ಅದು ಹೇಗೆ ಆ ಪರಿಣಾಮ ಹೊಂದಿ ಬಾಯಿಂದ ಹೊರಗೆ ಬರುತ್ತೆ ಅಂತ ಎರಡು ರೀತಿಯಿಂದ ಹೇಳ್ತಾರೆ. ಒಳಗಿಂದ ಬರುವಂತ ಕ್ರಮ ಒಂದು, ಹೊರಗೆ ಆಗುವಂತ ಕ್ರಮ ನಮ್ಗೆ ನಮ್ ಮಾತಾಡಿ ನಿಲ್ಲಿಸಿದ ಮೇಲೇನು ಅದು ಶಾಂತ ಅತಿಶಾಂತ ಬಿಂದು ನಾದ ಬಿಂದು ಶಾಂತ ಅತಿಶಾಂತ ತನಕ ಹೇಗೆ ಹೋಗುತ್ತೆ. ಸೊ ಇಷ್ಟೂ ಇನ್ವಾಲ್ವ್, ಇಷ್ಟೂ ಕಡೆನೂ ದೇವರಿದ್ದು ಎಲ್ಲವೂ ಮಾಡ್ತಾ ಇರೋವಾಗ, ಎಲ್ಲವೂ ನಮ್ಗೆ ದೇವರು ಕೊಟ್ಟಿದ್ದಾಗ ನಾವು ದೇವರನ್ನೇ ಮರೆತು ಬಿಟ್ಟು ಮನಸ್ಸು ಎಲ್ಲೆಲ್ಲೋ ಚಿಂತನೆ ಮಾಡ್ತಾ ನಾನು ನನ್ನದು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಸರ್ ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ ದೇವರ ಜನ್ಮ ಕರ್ಮ, ಜನ್ಮ ಕರ್ಮ ಅಂತ ಇಲ್ಲಿ ಹೇಳೋವಾಗ ಜನ್ಮ ಅಂತ ಇಲ್ಲಿ ಹೇಳೋವಾಗ ಬರೀ ಅವತಾರಗಳ ಜನ್ಮ ಕರ್ಮ ಅದು ಹೇಳ್ತಾ ಇಲ್ಲ. ನಿತ್ಯ ನಾವು ಮಾಡುವಂತ ಈ ಕೆಲಸಗಳಲ್ಲಿ ದೇವರು ಹುಟ್ಟುತ್ತಾನಂದ್ರೆ ಏನು ದೇವರ ವ್ಯಕ್ತ ದೇವ್ನ ಮಾಡುವಂತ ಕೆಲಸದಲ್ಲಿ ಅದನ್ನ ಕಾರ್ಯೋನ್ಮುಖವಾಗಿ ಬಾಯಿ ತೆಗೆದು ಒಂದು ಅಕ್ಷರ, ಆ ಒಂದು ಅಕ್ಷರ ಬರೋದಿಲ್ಲ ರೀ ಕೆಲವರಿಗೆ ಹೇಳಕ್ಕೆ ಬರೋದಿಲ್ಲ ಅಂದ್ರೆ, ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಬಾಯಿಂದ ಹೊರಗೆ ಬರೋದಿಲ್ಲ ಅಷ್ಟೇ ಹೊತ್ತು, ಒಳಗಿಂದದಾಗತ್ತೆ. ಒಳಗಿಂದ ಪರಾಪಶ್ಯಂತಿ ಮಧ್ಯಮ ಆಗತ್ತೆ, ವೈಖರಿ ಆಗೋವಾಗ ಆ ಧ್ವನಿ ಕೇಳಿಸೋದಿಲ್ಲ ಅಷ್ಟೇ ಹೊತ್ತು, ಇದು ಒಳಗಿಂದ ಆಗುವಂತ ಕೆಲಸ ಇದ್ದೇ ಇರುತ್ತೆ. ಸೊ ಇಷ್ಟು ಕೆಲಸಗಳು ದೇವರು ಮಾಡುವಾಗ ಅವನ ಜನ್ಮ, ಅವನು ಆ ರೂಪದಿಂದ ಯಾವಾಗ ನಿಶ್ಚಯ ಮಾಡಿದಾನ ಆ ರೂಪದಿಂದ ಅದನ್ನ ಹುಟ್ಟಿಸ್ತಾನೆ, ಆ ಪ್ರಾದುರ್ಭಾವ ಆಗ್ತಾನೆ ಒಂದು ರೂಪದಿಂದ ಆಗಿ ಇನ್ನೊಂದು ಕರ್ಮಗಳನ್ನ ಆಯ ಎಷ್ಟು ಯಾರ್ಯಾರ ಮೂಲಕವಾಗಿ ಎಷ್ಟೆಷ್ಟು ಯಾರ್ಯಾರ ಮೂಲಕ ಯಾರ್ಯಾರ ಬಾಯಿಂದ ಎಷ್ಟೆಷ್ಟು ವೈಖರಿ ಅಂತ ಹೇಳ್ತಾರೆ. ಆ ವೈಖರಿ ಅಂದ್ರೆ ಆ ಇದು ಕಾರ್ಡ್ ವೋಕಲ್ ಕಾರ್ಡ್ ಇಂದ ಒಬ್ಬೊಬ್ಬರದು ಒಂದೊಂದು ಧ್ವನಿ ಒಂದೊಂದು ರೀತಿಯಾಗಿ ಆಗತ್ತೆ. ಸೊ ಇದೆಲ್ಲವೂ ಕಂಟ್ರೋಲ್, ಈ ಕಂಟ್ರೋಲ್ ದ ಏರ್ ಇನ್ಸೈಡ್, ಏರ್ ಕಾಲಮ್ ದೊಡ್ಡದಾದಾಗ ಅಲ್ಪ ಮಹಾಪ್ರಾಣ ಅಲ್ಪ ಪ್ರಾಣ ಇದೂ ಕಂಟ್ರೋಲ್. ಸೊ ಮಾತಾಡೋದು ಮಾತು ಅಂಬೋ ದೊಡ್ಡ ಒಂದು ಸಂಪತ್ತನ್ನ ನಮ್ಗೆ ದೇವರು ಕೊಟ್ಟಿದ್ದಾನೆ. ಸೊ ಅದು ಜನ್ಮ ಕರ್ಮ, ಜನ್ಮ ಅವನ ಜನ್ಮ ಅವನ ಕರ್ಮ. ಸೊ ಇಷ್ಟೂ ಮಾಡಿಸಿದಾನೆ ಯಾರೇ ಬಿಡ್ತು, ಇದು ಎಷ್ಟು ದೊಡ್ಡ ಸಂಪತ್ತು ಅಂದ್ರೆ ಅರಿಯಬಿಟ್ಟು ನಮ್ಗೆ ಅದೇ ಹೇಳ್ತಾರ ಜ್ಞಾನಿಗಳೇ ದೇವರಿಗೆ. ಗೋಪಾಲದಾಸರು ಹೇಳ್ತಾರೆ ನಾವು ದೇವರೇ ನಿಮ್ಗೆ ನಿನ್ನನ್ನ ಹುಟ್ಟಿಸೋದವರು ನಾವು ಅಂತ ಹೇಳ್ತಾರೆ. ಏನು ನಾವು ಅಂದ್ರೆ ಅದು ಏನಂದ್ರೆ ದೇವರು ಇದ್ದಾನೆ ಹೀಗಿದ್ದಾನೆ ಎಂಬುದು ನಮ್ಗೆ ಹೇಗ್ ಗೊತ್ತಾಯ್ತು, ಪುಸ್ತಕ ಓದಿದ್ರೆ ಗೊತ್ತಾಗಲ್ಲ ಅಕ್ಷರಕ್ಕೆ, ಅದಕ್ಕೆ ಅದಕ್ಕೆ ಗೊತ್ತಾಗ್ಬೇಕಲ್ಲ, ತಾಯಿ ತೋರಿಸ್ಬೇಕು ಇದು ಪುಸ್ತಕ ಇದು ಅಪ್ಪ ಇದು ಅಮ್ಮ ಅಂತ. ಯಾವ್ದು ಐಡೆಂಟಿಫೈ ದೋಸ್ತಿ ಬರೀ ಪುಸ್ತಕದಿಂದ ನಮ್ಗೆ ಬರುವುದಿಲ್ಲ, ಹಿಂದಿನ ಹಿಂದಿನ ಜನ್ಮದಲ್ಲಿ ಮಾಡಿದ ಸಂಸ್ಕಾರಗಳು ಎಲ್ಲವೂ ಸೇರಿ ನಮ್ಗೆ ಬರ್ತಾ ಇದೆ. ಸೊ ದೇವರು ಇಷ್ಟು ಮಾಡುವಾಗ ದೇವರ ಬಗ್ಗೆ ನಮ್ಗೆ ಹೇಳಿಕೊಟ್ಟವರು ಯಾರು ಅಂದ್ರೆ ವಾಕ್ ಮೂಲಕವಾಗಿ, ವಾಕ್ನಿಂದ ಮಾತಿನಿಂದ ಹೇಳಿಕೊಟ್ಟಿದ್ದಾನೆ. ಮಾತಿನಿಂದ ದೇವರನ್ನ ತಿಳ್ಕೊಳ್ಳೋದಕ್ಕೆ ಒಂದು ಮಾತು ಅಂದ್ರೆ ಇಲ್ಲಿ ಉಪದೇಶ ಶ್ರವಣ ಅಂತ ಇಲ್ಲಿ ಎಲ್ಲೆಲ್ಲಿ ಶಾಸ್ತ್ರದಲ್ಲಿ ಶ್ರವಣ ಶ್ರವಣ ಅಂತ ಎಲ್ಲೆಲ್ಲಿ ಬರುತ್ತೋ ಅದು ಉಪದೇಶ. ಉಪದೇಶ ಅಂದ್ರೆ ಆ ಒಂದು ಗುರು ಟು ಶಿಷ್ಯ, ಒಬ್ಬೊಬ್ಬನಿಗೆ ಯಾಕೆ ಅಂದ್ರೆ ಒಬ್ಬೊಬ್ಬನಿಗೆ ಹೇಳಬೇಕು ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಹೇಳೋ ರೀತಿ ಬೇರೆ ಅಂದ್ರೆ ಮಕ್ಕಳಿಗೆ ಗೊತ್ತಾಗುತ್ತೆ ತಾಯಿ ಯಾವ ರೀತಿ ಅಂತ ಹೇಳ್ತಾರೆ, ಯಾವ ವ್ಯಂಗ್ಯವಾಗ ಹೇಳ್ತಾರ, ಹೇಗೆ ಹೇಳ್ತಾಳೆ. ಮಗ ನೋಸ್ ಅ ಲ್ಯಾಂಗ್ವೇಜ್ ಆಫ್ ಮದರ್, ಮದರ್ ನೋಸ್ ಅ ಲ್ಯಾಂಗ್ವೇಜ್ ಆಫ್ ಅ ಸನ್. ಸೊ ಹಾಗೆ ಅದೇ ಅದೇ ಒಂದು ಉಪದೇಶ ತಾಯಿಯಿಂದ ಫಸ್ಟ್ ಉಪದೇಶ ಮಗುಗೆ ಆಗತ್ತೆ. ಈವನ್ ಫಸ್ಟ್ ಪರಿಚಯ ತಂದೆಯ ಪರಿಚಯನು ತಾಯಿ ಮೂಲಕವಾಗೇ ಆಗತ್ತೆ ಅವಳ ಮಗುಗೆ. ಸೊ ಹೀಗೆ ಆ ರೀತಿಯಿಂದ ಶ್ರವಣ ಮಾಡಬೇಕು ಅಂತ ಭಗವಂತ ಶ್ರವಣ ಮಾಡಬೇಕು ಅಂದ್ರೆ ಬಾಯಿಯಿಂದ ಅದು ಬರಬೇಕು, ಬಂದ್ರೆ ತಾನೇ ಶ್ರವಣ ಮಾಡಕ್ಕಾಗ. ಬಾಯಿಯಿಂದ ಮಾತು ಅಂಬೋದು ಮನುಷ್ಯರಿಗೆ ಮಾತು ಮನಸ್ಸೇ ದೇವರು ಕೊಟ್ಟಿದ್ದಾನೆ. ಸೊ ಅದಕ್ಕೆ ಮನುಷ್ಯ ಜನ್ಮದಲ್ಲಿ ಸಾಧನೆ ಯಾಕೆ, ಇನ್ನು ಉಳಿದದಲ್ಲಿ ಯಾಕೆ ಮಾಡಬಾರ್ದು ಅಂದ್ರೆ ಪೂರ್ವ ಜನ್ಮದ ಊತಿಯಿಂದ ಮಾಡಬಹುದೇ ಏನೋ ಚೂರುಚಾರ ಆಗುತ್ತೆ. ಬಟ್ ಪೂರ್ತಿ ಜ್ಞಾನ ದ್ವಾರ, ಯುಕ್ತಿ ದ್ವಾರ, ಯುಕ್ತಿಯಿಂದ ಯಾಕೆ ಶಾಸ್ತ್ರ ಇರುವಾಗ ಯುಕ್ತಿ ಯಾಕೆ ಅಂತ ಕೇಳ್ತಾರೆ. ಯುಕ್ತಿ ಎಂಬುದು ನಮ್ಗೆ ಅದರಲ್ಲಿ ಆದರ ಕನ್ವಿಕ್ಷನ್ ಬರ್ಲಕ್ಕೆ, ದೃಢಪಡಿಸ್ಲಿಕ್ಕೆ ಬಂದ ಜ್ಞಾನ ಹೋಗದೆ ನಿಲ್ಲಲಕ್ಕೆ, ದೃಢವಾಗಿ ನಮ್ಮಲ್ಲಿ ಜ್ಞಾನ ನಿಲ್ಲಬೇಕಂದ್ರೆ ಯುಕ್ತಿಯಿಂದ ಕೂಡಿದಂತೆ ಇರಬೇಕು. ಶಾಸ್ತ್ರೋಕ್ತ ಯುಕ್ತಿ ಅನುಮಾನವನ್ನ, ಅನುಮಾನ ಅಂತ ಸಂಸ್ಕೃತದಲ್ಲಿ ಹೇಳುವಂತ ಅನುಮಾನ, ಯುಕ್ತಿ ಲಾಜಿಕ್ ಇಂದ ದೃಢಪಡಿಸಬೇಕು ನಾವು. ಸೊ ಇದು ಎಲ್ಲರೂ ಬರೋದು ನಮ್ಗೆ ಮಾತಿನಿಂದ ಬರುತ್ತೆ. ಸೊ ಇಷ್ಟು ದೇವರು ಇದನ್ನ ಮಾಡುವಾಗ ದೇವರನ್ನ ಮರೆತು ಬಿಟ್ಟು ನಾವು ಏನು ಕೇಳಿದರೇನೇನು, ಏನು ನೋಡಿದರೆ, ನೋಡೋವಾಗ ನಾನೇ ನೋಡ್ತೀನಿ ಅಂತ ನೋಡ್ಲಕ್ಕೆ, ನೋಡೋದಕ್ಕೆ ಹಿನ್ನೆಲೆಯಲ್ಲಿ ಎಷ್ಟೆಷ್ಟೆಷ್ಟೆಷ್ಟು ವಿಷಯಗಳು ಆಗಬೇಕಾಗಿರುತ್ತೆ. ಹೊರಗಡೆ ಬೆಳಕು ಬೇಕು, ಒಳಗಡೆ ಕಣ್ಣು ಬೇಕು. ಕಣ್ಣು ವಸ್ತುವನ್ನ ನೋಡಿದ್ದಾಗ ಇಟ್ ಹ್ಯಾಸ್ ಟು ಐಡೆಂಟಿಫೈ, ಎಲ್ಲವ ಮಾಡಬೇಕು. ಸೊ ಏನು ಕೇಳಿದರೇನೆ, ನೋಡಿದರೆ. ಸೊ ಶ್ರೀನಿವಾಸನ ಲಕ್ಷ್ಮೀ ಸಹಿತನಲ್ಲಿ ಲಕ್ಷ್ಮೀದೇವಿಯನ್ನ ಇಟ್ಕೋಬೇಕು. ಯಾಕೆಂದ್ರೆ ನಮ್ಮ ದೇಹ ಎಲ್ಲವೂ ಪ್ರಕೃತಿಯಿಂದ ಅಭಿಮನ್ಯವಾದದ್ದು, ಆ ಪ್ರಕೃತಿಯಿಂದ ಬಂದದ್ದು. ಪಂಚಭೂತ ದೇಹ ಆಗಲಿ ಮತ್ತು ನಾವು ಬಳಸುವಂತಹ ಜಡ ವಸ್ತುಗಳಾಗಲಿ, ಎಲ್ಲ ಪಂಚಭೂತದ ಮಿಶ್ರಿತವಾಗಿ ಇರುತ್ತೆ. ಅಲ್ಲಿ ಎಲ್ಲಾ ಕಡೆ ನಾವು ಲಕ್ಷ್ಮೀಗೆ ದೇವರು, ಲಕ್ಷ್ಮಿ ದ್ವಾರ ಲಕ್ಷ್ಮಿ ಸೇವೆ ಮಾಡ್ತಾಳೆ. ನಾವು ನಮ್ಮ ಉದ್ಧಾರ ಮಾಡ್ಲಿಕ್ಕೆ ದೇವರಿಗೆ ಅದು ಅವಳ ಸ್ವಭಾವ ಆಗಿದೆ. ಸೊ ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗ. ಸೊ ಈಗ ತಿಳ್ಕೊಳ್ತಾ ಅದಕ್ಕೆ ಹೇಳ್ತಾರೆ, ಕೆಲವೊಮ್ಮೆ ಮೌನ ಬೇಕು ಅಂತ ಹೇಳ್ತಾರೆ. ಊಟ ಮಾಡುವಾಗ ಹೇಳುವಾಗ ಮೌನದಿಂದ ಚಿಂತನೆ ಹೇಗೆ ಬಂತು, ಏನು ಬಂತು, ಹೌ ಇಸ್ ಇಟ್ ಅಂಬುದು ತಿಳ್ಕೊಳ್ಳೋದು. ತಿಳ್ಕೊಂಡಾಗ ದೇವರ ಮೇಲೆ ಅನುರಾಗ, ದೇವರ ಮೇಲೆ ಅಭಿಮಾನ. ಯಾಕೆಂದ್ರೆ ಅವನೊಬ್ಬನೇ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುವನು, ಅವನೊಬ್ಬನೇ ಇರ್ತಾನೆ. ಸೊ ಅವನ ಮೇಲೆ ಪ್ರೀತಿ ಏನು ಅಂದ್ರೆ, ಈ ಜನ್ಮದಲ್ಲಿ ಕೊಟ್ಟಿರುವಂತಹ ಕೆಲವು ವಸ್ತುಗಳ ಮೇಲೆ, ಕೆಲವು ವ್ಯಕ್ತಿಗಳ ಮೇಲೆ ನಾವು ಪ್ರೀತಿ, ತುಂಬಾ ಪ್ರೀತಿ ಇಟ್ಟುಬಿಡ್ತೀವಿ. ಏನು ಪ್ರೀತಿ, ಒಂದು ಜನ್ಮ ಇರೋದಷ್ಟೇ ಅದು, ಒಂದು ಜನ್ಮವೂ ಪೂರ ಇರೋದಿಲ್ಲ. ಅದು ಕೆಲವು ಕಾಲಗಳೇ ಇರುವಂತಹ ವಸ್ತು ಮೇಲೇನೆ ಇಷ್ಟು ಪ್ರೀತಿ ಅಂದ್ರೆ, ಸದಾ ನಮ್ಮ ಒಳಗಿದ್ದು ಸದಾ ಒಂದು ಒಂದು ಕ್ಷಣ 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 ಕ್ಷಣಕ್ಕೆ ಎಲ್ಲವೂ ಮಾಡಿಸ್ತಾ ಇದ್ದಾನೆ. ನಾವು ದೇವರು ಇಲ್ಲ ಅಂತ ಹೇಳಿದ್ದಾಗಲೂ ಮಾಡಿಸ್ತಾ ಇದ್ದಾನೆ. ನಾವು ತಪ್ಪು ಮಾಡಿದ್ದಾಗಲೂ ಒಂದು ತಾಯಿಗೇನು ಬೇಜಾರಾಗ್ಬಿಡುತ್ತೆ, ಇವನು ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ ನಮ್ಗೆ. ನಾವು ಒಳ್ಳೆ ನಮ್ಮ ಕರ್ಮಗಳು ಒಳ್ಳೆ ರೀತಿಯಾಗಿದ್ರೆ ನಮ್ಮನ್ನ ತಿರುಗಾ ರೈಸ್ ತಾತ್ಲಿ ಹಾಕ್ತಾನೆ. ಇಷ್ಟು ಮಾಡುವಂತ ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗ ಬರತ್ತ ನೆನೆದು. ಸೊ ನೆನೆಯಬೇಕು, ನೆನೆಯಬೇಕು ಅಂದ್ರೆ ಸೋಕಿಂಗ್ ಒಂದು ಇನ್ನೊಂದು ನೆನೆಯಬೇಕು. ಇದು ಜಸ್ಟ್ ದೇವರು ಬುದ್ಧಿ ಕೊಟ್ಟಿದ್ದಾನೆ, ದೇವರು ವಿವೇಕವನ್ನು ಕೊಟ್ಟಿದ್ದಾನೆ, ವಿವೇಚನ ಶಕ್ತಿಯನ್ನ ನಮ್ಗೆ ಕೊಟ್ಟಿದ್ದಾನೆ. ಅದನ್ನ ಬಳಸಿ ಹೇಗೆ ಬಂತು, ಏನ್ ಬಂತು, ಹೇಗೆ ನಾನು ಮಾತಾಡ್ತೀನಿ, ಟು ಸ್ಟಾರ್ಟ್ ವಿತ್ ಹೇಗೆ ನಾನು ಮಾತಾಡ್ತೀನಿ ಎಂಬುದನ್ನ ಚಿಂತನೆ ಮಾಡ್ತಾ ಹೋದ್ರೆ ವಿಸ್ಮಯ ಆಗತ್ತೆ. ದೇವರು ಇಷ್ಟು ಮಾಡಿಸ್ತಾ ಇದ್ದಾನೆ, ಐ ಆಮ್ ಏಬಲ್ ಟು ಕಮ್ಯುನಿಕೇಟ್ ಮೈ ಥಾಟ್. ಹೇಗೆ ಮಾತಾಡ್ತೀವಿ ಇದು ಚಿಂತನೆ ಮಾಡಿ ಅಂತ ಹೇಳ್ತಾನೆ. ನೆನೆದು ತತ್ತ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸಿದ. ಇಷ್ಟು ಮಾಡುವಾಗ ಅವನನ್ನೇ ಬಿಟ್ಟುಬಿಟ್ಟು ನಾನು ನನ್ನದು ಅಂತ ಹೇಳಿದ್ರೆ ಎಷ್ಟು, ಈ ಒಂದು ಕಾಂಟೆಕ್ಸ್ಟ್ ಇದನ್ನ ಇಟ್ಟುಕೊಂಡು ನಾನು ನನ್ನದು ಏನ್ರಿ ತಪ್ಪು ಅಂದ್ರೆ, ಹೇ ನೀವು ಅಂತ ಎಲ್ಲಿ ಬರುತ್ತ, ನೀನು ಯಾರು, ನಾನು ಅಂದ್ರೆ ನಾನು ಯಾರು, ನನ್ನದು ಅಂದ್ರೆ ಏನು, ನನ್ನದು ಅಪ್ರಾಕೃತವಾದ ಈ ಜೀವಕ್ಕೆ ನನ್ನದು ಅಂತ ಎಲ್ಲಿ, ಪ್ರಾಕೃತ ವಸ್ತು ನನ್ನದು ಅಂತ ಎಲ್ಲಿ ಬರುತ್ತ ಅವನಿಗೆ, ಏನು ನನ್ನದು, ಏನು ಒಡೆತನ ಇದೆ ಅವನ ಮೇಲೆ. ವಾಟ್ ಕಂಟ್ರೋಲ್ ಯು ಹ್ಯಾವ್, ವಾಟ್ ಓನರ್ಶಿಪ್ ಯು ಹ್ಯಾವ್, ಏನು ಓನರ್ಶಿಪ್ ಆನ್ ಎನಿಥಿಂಗ್, ಏನೇನು ಇರೋದಿಲ್ಲ. ಬಿಕಾಸ್ ಯು ಡಿಂಟ್ ಇವನ್ ಡೂ ಎನಿಥಿಂಗ್ ಟು ಓನ್ ದಟ್ ವಸ್ತು. ಸೊ ಈ ಚಿಂತನೆ ನಾವು ಸ್ಮರಣೆ ಮಾಡಬೇಕು, ಸ್ಮರಣೆ ಮಾಡಿ ತಿಳ್ಕೋಬೇಕು ಎಂಬಲ್ಲಿ ಕೃಷ್ಣಾರ್ಪಣ ವಸ್ತು. ಇದಕ್ಕೆ ನೆಕ್ಸ್ಟ್ ಕ್ಲಾಸ್ಲಿ ಬಂದು ಈ ಅಜ್ಞಾನವನ್ನ ದೇವರು ಇಟ್ಟುಕೊಂಡು ಹೇಗೆ ಅಭಿಮಾನ, ಒಂದು ಆರು ರೀತಿಯಾದಂತ ಅಭಿಮಾನವನ್ನ ಹುಟ್ಟಿಸ್ತಾನೆ. ಈ ಅಭಿಮಾನವೇ ನಮ್ಮ ಬಂಧಕ್ಕೆ ಕಾರಣ. ಈ ಅಭಿಮಾನ ಹೋಗ್ಬೇಕು ಅಂದ್ರೆ ಏನು ತಿಳ್ಕೋಬೇಕು, ಹೇಗೆ ತಿಳ್ಕೋಬೇಕು, ಆ ಭೇದ ಜ್ಞಾನ ಸಂಪಾದಿಸಬೇಕು. ಸೊ ನಮ್ಮಲ್ಲಿ ಬರುವಂತಹ ಭೇದ ಪಂಚ ಭೇದದ ಜ್ಞಾನ ಅಪ್ಲೈ ಮಾಡಬೇಕು. ಅಪ್ಲೈ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಪ್ಲೈ ಮಾಡಬೇಕಂದ್ರೆ ದೇವರ ಅನುಗ್ರಹ ನಮ್ಮಲ್ಲಿ ಇರುವಂತಹ ಈ ಭಾವರೂಪ, ನಮ್ಮಲ್ಲಿ ಭಾವರೂಪ ಅಜ್ಞಾನ ಕೂತಿದೆ, ಅಜ್ಞಾನ ಮೆಲ್ಲ 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 ಹೋಗಲಾಡಿಸುವುದೇ ಈ ಒಂದು ಜೀವನದ ಸಾಧನೆಯಾಗಿದೆ ಎಂಬಲ್ಲಿ ಕೃಷ್ಣಾರ್ಪಣಮಸ್ತು.